ॐ नमः सिद्धेभ्यः ॐ नमः सिद्धेभ्यः नमो अरिहन्ताणम् नमो सिद्धाणम् नमो आयिर्याणम् नमो वज्जायाणम् नमो लोये सौवसाहूणम् एषो पञ्च नमो यारो सौवपावपणासनो मङ्गलानं च सव्येषिम् पढमं हवयि मङ्गलम् पढमं हवयि मङ्गलम्। पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, नालकनीय पाठ आचार्य परमेष्ठी उपाध्याय मत्तु साधु परमेष्ठीगळु ವಿಷಯ ಪರಿಚಯ. ಈ ಪಾಠದಲ್ಲಿ ಆಚಾರ್ಯ ಉಪಾಧ್ಯಾಯ ಹಾಗೂ ಸಾಧುಗಳ ಸ್ವರೂಪ ಹಾಗೂ ಅವರ ಮೂಲ ಗುಣಗಳ ವರ್ಣನೆ, ತಪಧರ್ಮ, ಆಚಾರ, ಅವಶ್ಯಕ, ಗುಪ್ತಿ, 11 ಅಂಗಗಳು, 14 ಪೂರ್ವಗಳು, ಮಹಾವ್ರತಗಳು, ಸಮಿತಿಗಳು, ಪಂಚ ಇಂದ್ರಿಯ ವಿಜಯಗಳು ಮತ್ತು 7 ವಿಶೇಷ ಗುಣಗಳು ಇತ್ಯಾದಿ ಪ್ರಶ್ನೋತ್ತರಗಳು ಈ ಪಾಠದಲ್ಲಿ ಇವೆ. ಜೈನ ಮುನಿಗಳ ಆಚಾರವನ್ನು ವಿಶೇಷವಾಗಿ ವಿವರಿಸಿ ಇದರಲ್ಲಿ ಹೇಳಲಾಗಿದೆ. ಈ ಪಾಠದ ಮೊದಲನೇ ಪ್ರಶ್ನೆ, ಯಾರನ್ನು ಆಚಾರ್ಯ ಪರಮೇಷ್ಠಿಗಳೆಂದು ಕರೆಯಬೇಕು? ಪಂಚಾಚಾರಗಳನ್ನು ಸ್ವತಃ ಪಾಲಿಸುವುದಲ್ಲದೆ ಇತರ ಸಾಧು ಪರಮೇಷ್ಠಿಗಳಿಂದಲೂ ಮಾಡಿಸುತ್ತಾ ಸಂಘದ ನಾಯಕರಾಗಿದ್ದುಕೊಂಡು ದೀಕ್ಷೆ ಇತ್ಯಾದಿಗಳನ್ನು ಕೊಡುವ ಮುನಿಗಳಿಗೆ ಆಚಾರ್ಯ ಪರಮೇಷ್ಠಿಗಳೆನ್ನುತ್ತಾರೆ. ಮೋಕ್ಷ ಮಾರ್ಗದಲ್ಲಿ ಮುಖ್ಯವಾದ ಮುಕ್ತಿಯನ್ನು ಸಾಧಿಸುವಂತಹ ಪದ ಅಂತಂದರೆ ಸಾಧುಪದ. ಆಚಾರ್ಯ ಪದದಲ್ಲಿದ್ದುಕೊಂಡು ಯಾರಿಗೂ ಕೂಡ ಮೋಕ್ಷ ಇನ್ನ ತನಕ ಆಗಿಲ್ಲ, ಹಿಂದೆಂದೂ ಆಗಿಲ್ಲ, ಇಂದು ಆಗ್ತಾ ಇಲ್ಲ, ಮುಂದೆಂದೂ ಆಗುವುದಿಲ್ಲ. ಮೋಕ್ಷ ಅಂತೂ ಬಹಳ ದೂರವಾದ ಮಾತು. ಸಮಾಧಿಯನ್ನು ಸರಿಯಾಗಿ ಮಾಡಿಕೊಳ್ಳಬೇಕು ಅಂತಂದ್ರೂ ಕೂಡ ಆಚಾರ್ಯ ಪದ ಬಾಧಕ ಇದೆ. ಆಚಾರ್ಯ ಪದ ತ್ಯಾಗ ಮಾಡಿ ಸಾಧು ಪದಕ್ಕೆ ಬರದೇ ಹೊರತು ಸಮಾಧಿ ಮರಣವನ್ನು ಕೂಡ ಸಾಧಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಅದಕ್ಕಾಗಿ ಆಚಾರ್ಯ ಪದ ತ್ಯಾಗವನ್ನ ಮಾಡಿಯೇ ಸಾಧುಗಳಾಗಿ ಸಮಾಧಿ ಮರಣವನ್ನು ಮಾಡಿಕೊಳ್ಳತಕ್ಕಂತಹ ಪದ್ಧತಿ ಜೈನ ಧರ್ಮದಲ್ಲಿ ಇದೆ. ಉಪಾಧ್ಯಾಯರು ತಮ್ಮ ಉಪಾಧ್ಯಾಯ ಪದವನ್ನು, ಸಾಧುಗಳು ಆಚಾರ್ಯ ಪರಮೇಷ್ಠಿಗಳು ತಮ್ಮ ಆಚಾರ್ಯ ಪದವನ್ನು ತ್ಯಾಗ ಮಾಡಿ ಸಾಧು ಪರಮೇಷ್ಠಿಗಳಾಗ್ತಾರೆ. ಸಾಧು ಪರಮೇಷ್ಠಿಗಳಿಗೆ 28 ಮೂಲ ಗುಣಗಳು, ಆಚಾರ್ಯ ಪರಮೇಷ್ಠಿಗಳಿಗೆ 36 ಮತ್ತು ಉಪಾಧ್ಯಾಯ ಪರಮೇಷ್ಠಿಗಳಿಗೆ 25 ಮೂಲ ಗುಣಗಳಿವೆ. ಅರ್ಹಂತರಿಗೆ, 46 ಸಿದ್ಧ ಪರಮಿಷ್ಠಿಗಳಿಗೆ 8 ಮೂಲ ಗುಣಗಳು. ಆಚಾರ್ಯ ಪರಮಿಷ್ಠಿಗಳ ಕಾರ್ಯ ಏನು ಅಂತಂದರೆ, ಮೋಕ್ಷ ಮಾರ್ಗದಲ್ಲಿ ತಾವು ನಡೆದು ಪರರಿಗೆ ಮಾರ್ಗದರ್ಶನವನ್ನು ನೀಡತಕ್ಕಂತಹ, ಪರರಿಗೆ ಉಪಕಾರವನ್ನು ಮಾಡತಕ್ಕಂತಹ ಕರ್ತವ್ಯ ಆಚಾರ್ಯ ಪರಮಿಷ್ಠಿಗಳಿಗಿರ್ತದೆ. ಯಾವ ರೀತಿಯಾಗಿ ಒಂದು ಸಾಂಸಾರಿಕವಾದ ಮನೆಯಲ್ಲಿ ತಂದೆ ತಾಯಿಗಳ ಕರ್ತವ್ಯ ಏನು ಅಂತಂದರೆ, ಸಂಸಾರವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದು, ಮಕ್ಕಳನ್ನು ಸರಿಯಾಗಿಟ್ಕೊಳ್ಳೋದು, ಅವರ ಸುಖ ದುಃಖಗಳನ್ನು ನೋಡೋದು, ಮನೆಯನ್ನು ವ್ಯವಸ್ಥಿತವಾಗಿ ಇಟ್ಟುಕೊಂಡು ಹೋಗುವುದೇ ತಂದೆ ತಾಯಿಗಳ ಮುಖ್ಯವಾದ ಕರ್ತವ್ಯ. ಅದೇ ರೀತಿ ಮೋಕ್ಷ ಮಾರ್ಗದಲ್ಲಿಯೂ ಕೂಡ ಆತ್ಮ ಕಲ್ಯಾಣಕ್ಕಾಗಿ ಬರುವಂತಹ ಭವ್ಯ ಜೀವಿಗಳಿಗೆ ಉಪಕಾರ ಮಾಡುವ ಹೊಣೆಗಾರಿಕೆ ಆಚಾರ್ಯ ಪರಮಿಷ್ಠಿಗಳದ್ದು. ಅರ್ಹಂತ ಪರಮಿಷ್ಠಿಗಳು ತೀರ್ಥಂಕರರು ಇಲ್ಲದೇ ಇರುವಾಗ ಮೋಕ್ಷ ಮಾರ್ಗವನ್ನು ಕಾಪಾಡಿಕೊಂಡು, ರಕ್ಷಿಸಿಕೊಂಡು, ಉಳಿಸಿಕೊಂಡು, ಬೆಳೆಸಿಕೊಂಡು ಹೋಗತಕ್ಕಂತಹ ಕರ್ತವ್ಯ ಯಾವ ಪರಮಿಷ್ಠಿಗಳಿಗಿದೆ? ಆಚಾರ್ಯ ಪರಮಿಷ್ಠಿಗಳಿಗಿದೆ. ಉಪಾಧ್ಯಾಯ ಪರಮಿಷ್ಠಿಗಳು ಕೂಡ ಪದವನ್ನು ಹೊಂದಿದವರು, ಆಚಾರ್ಯ ಪರಮಿಷ್ಠಿಗಳು ಕೂಡ ಪದವನ್ನು ಹೊಂದಿದವರು. ಆದರೆ ಸಾಧು ಪರಮಿಷ್ಠಿಗಳಿಗೆ ಯಾವುದೂ ಕೂಡ ಪದ ಇಲ್ಲ. ಕೇವಲ ಆತ್ಮ ಸಾಧನೆಯನ್ನು ಬಿಟ್ಟರೆ ಇನ್ನೊಂದು ಯಾವುದೂ ಕೂಡ ಪದವನ್ನು ಹೊಂದಿಲ್ಲ, ಅಂದರೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿಲ್ಲ. ಅದಕ್ಕಾಗಿ ಸಾಧು ಪರಮೇಷ್ಠಿಗಳ ಬದುಕಿನಲ್ಲಿ ನಿರ್ವಿಕಲ್ಪ ಅವಸ್ಥೆ ಜಾಸ್ತಿ ಇರ್ತದೆ. ಆಚಾರ್ಯ ಪರಮೇಷ್ಠಿಗಳು ವಿಕಲ್ಪದ ದಾರಿಯನ್ನು ಹೊಂದಿದವರು, ಸಾಧು ಪರಮೇಷ್ಠಿಗಳು ನಿರ್ವಿಕಲ್ಪದ ಮೋಕ್ಷ ಮಾರ್ಗದಲ್ಲಿ ದಾರಿಯನ್ನು ಹೊಂದಿ ಅದರ ಮೇಲೆ ನಡೆಯತಕ್ಕಂಥವರು, ಆತ್ಮಕಲ್ಯಾಣಕ್ಕಾಗಿ ಶ್ರಮಿಸುವಂಥವರು. ಇದು ಮೋಕ್ಷ ಮಾರ್ಗದಲ್ಲಿರತಕ್ಕಂತಹ ಒಂದು ವ್ಯವಸ್ಥೆ. ಆಚಾರ್ಯ ಪದ ಮತ್ತು ಉಪಾಧ್ಯಾಯ ಪದ ಅಂದರೆ ಸಂಘದ ಒಂದು ವ್ಯವಸ್ಥೆ. ಉಪಾಧ್ಯಾಯರು ಜ್ಞಾನವನ್ನು ಕೊಡಬೇಕು, ಆಚಾರ್ಯ ಪರಮೇಷ್ಠಿಗಳು ಆತ್ಮಕಲ್ಯಾಣಕ್ಕಾಗಿ ಬರುವಂತವರಿಗೆ ದೀಕ್ಷೆಯನ್ನು ಕೊಡಬೇಕು, ತಾವು ರತ್ನತ್ರಯವನ್ನು ಪಾಲನೆ ಮಾಡಬೇಕು, ಮುನಿಗಳಿಗೂ ಕೂಡ ಪಾಲನೆ ಮಾಡುವಂತಹ ಮಾರ್ಗದಲ್ಲಿ ಹಚ್ಚಿ ಅವರಿಗೆ ದೀಕ್ಷೆ, ಶಿಕ್ಷೆ, ಪ್ರಾಯಶ್ಚಿತ ಮೊದಲಾದವುಗಳನ್ನು ಕೊಟ್ಟು ಆತ್ಮಕಲ್ಯಾಣವನ್ನು ಮಾಡಿಸುವಂತಹ ಹೊಣೆಗಾರಿಕೆ ಆಚಾರ್ಯ ಪರಮೇಷ್ಠಿಗಳಿಗೆ ಇರುತ್ತದೆ. ಇವರನ್ನೇ ನಾವು ಆಚಾರ್ಯ ಪರಮೇಷ್ಠಿ ಅಂತ ಕರಿತೇವೆ. ಯಾರು ಸಾಧು ಪರಮೇಷ್ಠಿಗಳ ಆತ್ಮಕಲ್ಯಾಣಕ್ಕಾಗಿ ದುಡಿತಿರ್ತಾರೆ, ಶ್ರಮ ವಹಿಸುತ್ತಿರ್ತಾರೆ. ಆಚಾರ್ಯ ಪರಮೇಷ್ಠಿಗಳಿಗೆ ಎಷ್ಟು ಮೂಲ ಗುಣಗಳಿವೆ ಅನ್ನುವಂಥ ಪ್ರಶ್ನೆ ಮುಂದಿಂದು. ಆಚಾರ್ಯ ಪರಮೇಷ್ಠಿಗಳಿಗೆ ಈ ಕೆಳಗೆ 36 ಮೂಲ ಗುಣಗಳಿವೆ: 12 ತಪಗಳು, 10 ಉತ್ತಮ ಧರ್ಮಗಳು, 5 ಆಚಾರಗಳು, 6 ಅವಶ್ಯಕ ಕ್ರಿಯೆಗಳು ಮತ್ತು 3 ಗುಪ್ತಿಗಳು. ಈ ಪ್ರಕಾರ ಎಲ್ಲ ಕೂಡಿಸಿ 36 ಮೂಲ ಗುಣಗಳನ್ನು ಮತ್ತು ಅದಲ್ಲದೆ ಸಾಧು ಪರಮೇಷ್ಠಿಗಳಿಗಿರ್ತಕ್ಕಂಥ 28 ಮೂಲ ಗುಣಗಳನ್ನು ಆಚಾರ್ಯ ಪರಮೇಷ್ಠಿಗಳು ಪಾಲನೆ ಮಾಡುವುದಲ್ಲದೆ ಎಕ್ಸ್ಟ್ರಾ ಇವು ಮೂಲ ಗುಣಗಳ ರೂಪದಲ್ಲಿ ಆಚಾರ್ಯ ಪರಮೇಷ್ಠಿಗಳು ಪಾಲನೆ ಮಾಡ್ತಾರೆ. 12 ತಪ ಅಂತಂದರೆ ಅಂತರಂಗ 6 ಮತ್ತು ಬಹಿರಂಗ 6. 10 ಧರ್ಮಗಳು, ದಶಧರ್ಮಗಳು ಅಂತಂದರೆ ಗೊತ್ತಿದೆ, ಇವು 10ರ ಸಂಖ್ಯೆಯಲ್ಲಿವೆ. 5 ಆಚಾರಗಳು ಅಂತಂದರೆ ಮುಂದೆ ಹೇಳಿದ್ದಾರೆ ಅದನ್ನು ಕೂಡ, ಜ್ಞಾನಾಚಾರ, ದರ್ಶನಾಚಾರ, ತಪಾಚಾರ, ವೀರ್ಯಾಚಾರ ಮತ್ತು ಚಾರಿತ್ರಾಚಾರ. ಈ ರೀತಿಯಾಗಿ 5 ಆಚಾರಗಳನ್ನು ಮುಖ್ಯವಾಗಿ ಪಾಲಿಸುವಂತಹ ಕರ್ತವ್ಯ ಆಚಾರ್ಯ ಪರಮೇಷ್ಠಿಗಳಿಗೆ ಇದೆ ಮತ್ತು ಆ ಆಚಾರಗಳನ್ನು ಮತ್ತೊಬ್ಬರಿಗೂ ಕೂಡ ಪಾಲನೆ ಮಾಡುವಂತೆ ಮಾರ್ಗದರ್ಶನ ಮಾಡಿಕೊಡ್ತಾರೆ ಆತ್ಮಕಲ್ಯಾಣಕ್ಕಾಗಿ. ಆರು ಅವಶ್ಯಕ ಕ್ರಿಯೆಗಳು ಸಾಮಾಯಿಕ ಸ್ತುತಿ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯೋತ್ಸರ್ಗ. ಈ ಆರು ಅವಶ್ಯಕ ಕ್ರಿಯೆಗಳನ್ನು ಕೂಡ ಆಚಾರ್ಯ ಪರಮೇಶ್ವರಿಗಳು ನಿಯಮದಿಂದ ಮೂಲ ಗುಣಗಳ ರೂಪದಲ್ಲಿ ಪಾಲನೆ ಮಾಡುವಂತವರಾಗಿರ್ತಾರೆ. ಗುಪ್ತಿಗಳು ಮೂರಿವೆ: ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಕೆಳಗಡೆಗೆ ಪದ್ಯವನ್ನು ಕೊಟ್ಟಿದ್ದಾರೆ: ದ್ವಾದಶ ತಪ್ಪ ದಶ ಧರ್ಮ ಜುತ್ ಪಾಲೆ ಪಂಚಾಚಾರ್ ಷಟ್ ಅವಶ್ಯಕ ಗುಪ್ತಿತ್ರಯ ಆಚಾರಜಿಗುಣ ಸಾರ್. ಹನ್ನೆರಡು ತಪಗಳು ದ್ವಾದಶ ತಪ, ಧರ್ಮಜುತ್ ಹತ್ತು ಧರ್ಮಗಳು, ಪಾಲೆ ಪಂಚಾಚಾರ ಐದು ಪಂಚಾಚಾರಗಳು, ಷಡ್ ಅವಶ್ಯಕ ಆರು ಅವಶ್ಯಕಗಳು, ಗುಪ್ತಿತ್ರಯ ಮತ್ತು ಮೂರು ಗುಪ್ತಿಗಳು. ಈ ರೀತಿ ಆಚಾರ್ಯ ಪರಮೇಶ್ವರಿಗಳ 36 ಮೂಲ ಗುಣಗಳನ್ನು ಹೇಳುವಂತಹ ಇದೊಂದು ಪದ್ಯ ದೋಹಾದಲ್ಲಿದೆ, ಹಿಂದಿಯಲ್ಲಿ, ಹಿಂದಿ ಭಾಷೆಯಲ್ಲಿ. ದ್ವಾದಶ ತಪ್ಪದಶ ಧರ್ಮಜುತ್ ಪಾಲೆ ಪಂಚಾಚಾರ್ ಷಡ್ ಅವಶ್ಯಕ ಗುಪ್ತಿತ್ರಯ ಆಚಾರ ಜಿಗುಣ ಸಾರ್. ದೋಹ ಇದೆ. ಮುಂದಿನ ಪ್ರಶ್ನೆ: ತಪವೆಂದರೇನು, ಇದರ ಭೇದಗಳು ಎಷ್ಟು? ಕರ್ಮಕ್ಷಯಕ್ಕಾಗಿ ತಪಿಸುವುದನ್ನು ತಪವೆನ್ನುತ್ತಾರೆ. ಇದರ ಎರಡು ಭೇದಗಳು ಬಾಹ್ಯತಪ ಮತ್ತು ಅಂತರಂಗ ತಪ. ತಪ ಯಾವುದಕ್ಕೆ ಅಂತಂದ್ರೆ ಕರ್ಮಗಳ ಕ್ಷಯಕ್ಕಾಗಿ, ಕರ್ಮಗಳ ನಾಶಕ್ಕಾಗಿ. ಯಾವ ರೀತಿಯಾಗಿ ಬಂಗಾರವನ್ನು ಕಾಯಿಸುವುದು ಅಂತಂದ್ರೆ ಯಾವುದಕ್ಕಾಗಿ? ಆ ಬಂಗಾರದಿಂದ ಯಾವ ರೂಪದಲ್ಲಿ ಅದು ಇದೆ, ಯಾವ ಪರ್ಯಾಯದಲ್ಲಿ ಅದು ವರ್ತಮಾನದಲ್ಲಿದೆ, ಆ ಪರ್ಯಾಯವನ್ನು ಬಿಡಿಸಿ ಮತ್ತೊಂದು ಪರ್ಯಾಯ ರೂಪದಲ್ಲಿ ಹಾಕಿಸುವುದಕ್ಕಾಗಿ ಬಂಗಾರವನ್ನು ಕಾಯಿಸ್ತಾರೆ. ಕಾಯಿಸಿದಾಗ ಅದು ನೀರಾಗಬಹುದು, ನೀರಂತಂದ್ರೆ ತೆಳಗಾಗಬಹುದು, ನೀರಾಗಲ್ಲ, ತೆಳಗಾಗಬಹುದು. ತೆಳಗಾದ ಬಂಗಾರದಿಂದ ಏನು ಬೇಕಾದರೂ ಮಾಡಬಹುದು, ಕಚ್ಚಾ ಮಟೀರಿಯಲ್ ಅದು. ಇನ್ನು ಅದರಿಂದ ಕಲಶ ಮಾಡಬಹುದು, ಅದರಿಂದ ಆಭೂಷಣ ಮಾಡಬಹುದು, ಅದರಿಂದ ಮತ್ತೇನಾದರೂ ಬೇರೆ ಬೇರೆ ಆದ ಪರ್ಯಾಯಗಳಲ್ಲಿ ಅದನ್ನು ಕೊಂಡೊಯ್ದು ನಾನಾ ಪ್ರಕಾರದ ಆಭೂಷಣಗಳ ರೂಪದಲ್ಲಿ ಅದನ್ನು ಪರಿವರ್ತನೆ ಮಾಡಬಹುದು. ಯಾವ ರೀತಿಯಾಗಿ ಬಂಗಾರವನ್ನು ಕಾಯಿಸಿದಾಗ ಅದಕ್ಕೆ ನಾನಾ ಪ್ರಕಾರದ ಪರ್ಯಾಯಗಳು ಬರಲಿಕ್ಕೆ ಸಾಧ್ಯ, ಅದೇ ರೀತಿ ಆತ್ಮನನ್ನ ಕಾಯಿಸಿತು. ಎಷ್ಟು ತಪಗಳಿಂದ? 12 ತಪಗಳ ಮೂಲಕ ಆತ್ಮನನ್ನ ಕಾಯಿಸಿತು ಅಂತಂದ್ರೆ, ತಪ ಮಾಡುವುದಂದ್ರೆ ಕಾಯಿಸುವುದು, ತಪನಂ ತಪಃ ಕಾಯಿಸುವುದು. ಆತ್ಮನಿಗೆ 12 ಪ್ರಕಾರದ ತಪಗಳಲ್ಲಿ ಇರಿಸಿದಾಗ ಆತ್ಮನ ದೋಷಗಳೆಲ್ಲ ನಾಶವಾಗಿ, ಕರ್ಮಗಳೆಲ್ಲ ನಾಶವಾಗಿ. ರಸವಲ್ಲ ಇದು, ನೀನು ಹೇಳ್ತವ. ಕರ್ಮಗಳು ನಾಶವಾದ ನಂತರ ಆತ್ಮನಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ. ಕರ್ಮಗಳ ನಾಶದಿಂದ ಮೋಕ್ಷ. ಎಷ್ಟು ಕರ್ಮಗಳ ನಾಶ? ಎಲ್ಲಾ ಕರ್ಮಗಳ ನಾಶ. ತಪಸ್ಸು ಎಲ್ಲಾ ಕರ್ಮಗಳ ನಾಶಕ್ಕೆ ಕಾರಣ. ಬಾಹ್ಯ ತಪ ಎಂದರೇನು, ಇದರಲ್ಲಿ ಎಷ್ಟು ಭೇದಗಳು? ಹೊರಗಿನ ದ್ರವ್ಯಗಳ ಸಹಾಯದಿಂದ ಮಾಡಲಾಗುವ, ಇತರರಿಗೆ ಕಾಣುವ ಹಾಗೂ ಮಿಥ್ಯಾದೃಷ್ಟಿಗಳಿಂದಲೂ ಮಾಡಲ್ಪಡುವುದನ್ನು ಬಾಹ್ಯ ತಪವೆನ್ನುತ್ತಾರೆ. ಇದರ 6 ಭೇದಗಳಿವೆ: ಅನಶನ, ಅವಮೋದರ್ಯ ಅಂದರೆ ಊನೋದರ, ವೃತ್ತಿ ಪರಿಸಂಖ್ಯಾನ, ರಸಪರಿತ್ಯಾಗ, ವಿವಿಕ್ತ ಶಯಾಸನ, ಕಾಯಕ್ಲೇಶ. ಇವು ಬಾಹ್ಯ ತಪಗಳು. ಬಾಹ್ಯವಾಗಿರುವುದರಿಂದ ಇವುಗಳನ್ನು ಆಚರಿಸುವುದು ಸಮ್ಯಕ್ ದೃಷ್ಟಿ ಜೀವಿಗಳಿಗೂ ಸಾಧ್ಯ. ಭಾವಲಿಂಗವನ್ನು ಧರಿಸುವಂತಹ ಶ್ರಾವಕ ಮತ್ತು ಮುನಿಗಳಿಗೂ ಕೂಡ ಸಾಧ್ಯ, ಹಾಗೂ ಮಿಥ್ಯಾದೃಷ್ಟಿ ಜೀವಿಗಳಿಗೂ ಕೂಡ ಸಾಧ್ಯ. ಏಕೆಂದರೆ ಇದು ಬಾಹ್ಯಾಚರಣೆ, ಶರೀರದಿಂದ ಆಚರಣೆ ಮಾಡುವಂತಹ ತಪಗಳನ್ನು ಎರಡೂ ಪ್ರಕಾರದ ಜೀವಿಗಳು, ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿ ಎರಡೂ ಜೀವಿಗಳು ಇದನ್ನು ಆಚರಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೊರಗಿನ ದ್ರವ್ಯಗಳ ಸಹಾಯದಿಂದ ಮಾಡಲಾಗುವ ಇತರರಿಗೆ ಕಾಣುವ, ಯಾವುದರಿಂದ ಮಾಡ್ತೀವಿ? ಇವುಗಳನ್ನು ಮಾಡುವಾಗ ಹೊರಗಿನ ದ್ರವ್ಯಗಳ ಸಹಾಯದಿಂದ ಮಾಡ್ತೀವಿ. ಉಪವಾಸ, ಬೈರಂಗ ತಪ ಹೊರಗಿನ ದ್ರವ್ಯದ ಸಹಾಯದಿಂದ ಮಾಡ್ತೀವಿ. ಯಾವ ದ್ರವ್ಯದ ಸಹಾಯ ಆಯಿತು? ಹೊರಗಿನ ದ್ರವ್ಯದ ಸಹಾಯದಿಂದ ನಾವು ಉಪವಾಸ ಮಾಡ್ತೀವಿ. ಯಾವ ದ್ರವ್ಯ ಸಹಾಯ? ಶರೀರ ಸಹಾಯ. ಶರೀರದ ಸಾಹಿತ್ಯ ಇದೆ ಅಂತ ಹೇಳಿಬಿಟ್ಟು ಉಪವಾಸ ನಡೀತಾ ಇದೆ. ಶರೀರ ಇಲ್ಲ ಅಂತಂದ್ರೆ ಆಹಾರನೂ ಇಲ್ಲ. ಶರೀರದ ಆಲಂಬನೆಯಿಂದ ಉಪವಾಸ ಇದೆ. ಶರೀರ ಇಲ್ಲ ಅಂತಂದ್ರೆ ಉಪವಾಸನೂ ಇಲ್ಲ, ಬಾಹ್ಯತಪನೂ ಇಲ್ಲ. ಊನೋದರ, ಕಡಿಮೆ ತಿನ್ನುವುದು, ಇದು ಶರೀರದ ನಿಮಿತ್ತದಿಂದಲೂ ಆಗ್ತದೆ ಮತ್ತು ಆಹಾರದ ನಿಮಿತ್ತದಿಂದಲೂ ಆಗುತ್ತೆ. ಪೂರ್ಣ ಆಹಾರ ಸೇವನೆ ಮಾಡದೆ ಅಲ್ಪ ಆಹಾರದಿಂದ ಇರುವುದು, ಇದು ಬಾಹ್ಯ ದ್ರವ್ಯದ ಸಹಾಯ. ಊನೋದರ ವೃತ್ತಿ ಪರಿಸಂಖ್ಯಾನ, ವೃತ್ತಿ ಪರಿಸಂಖ್ಯಾನ ತಪ ಮಾಡಬೇಕಾದರೂ ಶರೀರ ಬೇಕು. ರಸ ಪರಿತ್ಯಾಗ, ಶರೀರಕ್ಕೆ ಮಾಡಿಸೋದಿದೆ ರಸಪರಿತ್ಯಾಗ. ಕಾಯಿ ಕ್ಲೇಶ, ಯಾವುದಕ್ಕೆ? ಕಾಯ ಅಂದರೆ ಶರೀರ, ಶರೀರಕ್ಕೆ ಕಠಿಣವಾದ ತಪಸ್ಸನ್ನ ಮಾಡಲಿಕ್ಕೆ ಹಚ್ಚೋದು, ಇದು ಕೂಡ ಬಾಯಿ ತಪ. ವಿವಿಕ್ತ ಸೇಯಾಸನ, ಏಕಾಂತದಲ್ಲಿ ವಾಸ ಮಾಡಿ ಭಯವನ್ನು ಜಯಿಸುವುದಕ್ಕಾಗಿ ಮತ್ತು ಭಯವನ್ನು ಜಯಿಸುವುದಕ್ಕಾಗಿ ಮತ್ತು ಧ್ಯಾನ ಸಿದ್ಧಿಗಾಗಿ, ಕರ್ಮಗಳ ನಾಶಕ್ಕಾಗಿ ಈ ತಪಸ್ಸನ್ನು ಮಾಡ್ತಾರೆ. ಯಾವುದು? ವಿವಿಕ್ತ ಶಯಾಸನ, ಏಕಾಂತವಾಸ. ರಾತ್ರಿಯಲ್ಲಿ ಒಂದೇ ಆಸನದ ಮೇಲೆ ನಿರ್ಜನವಾದ ಪ್ರದೇಶದಲ್ಲಿ, ಏಕಾಂತವಾದ ಪ್ರದೇಶದಲ್ಲಿ ಇರುವುದು, ಇದು ವಿವಿಕ್ತ ಶಯಾಸನ ತಪ. ಇವುಗಳನ್ನೇ ಮುಂದೆ ಹೇಳಿದ್ದಾರೆ. ಅನಶನ, ಪ್ರಸಿದ್ಧಿ, ಪೂಜೆ, ಲಾಭ ಇತ್ಯಾದಿ ಲೌಕಿಕ ಫಲಾಪೇಕ್ಷೆಯಿಲ್ಲದೆ ಸಂಯಮ ಸಿದ್ಧಿ, ರಾಗತ್ಯಾಗ, ಕರ್ಮನಾಶ ಹಾಗೂ ಧ್ಯಾನ ಸ್ವಾಧ್ಯಾಯಗಳ ಸಿದ್ಧಿಗಾಗಿ ನಾಲ್ಕೂ ತರಹದ ಭೋಜನ ತ್ಯಾಗ ಮಾಡುವುದನ್ನು ಅನಶನವೆನ್ನುತ್ತಾರೆ. ಅನಶನ ಅಂದರೆ ಭೋಜನ ತ್ಯಾಗ, ಉಪವಾಸ ಅಂದರೆ ಎರಡು ಒಂದನ್ನು ಅಥವಾ ಬೇರೆ ಬೇರೆ? ಉಪವಾಸ ಅಂದ್ರೆ ಏನರ್ಥ? ಅನಶನ ಅಂದ್ರೆ ಭೋಜನ ತ್ಯಾಗ, ಅಶನ ಅಂದ್ರೆ ಭೋಜನ, ಅನಶನ ಅಂದ್ರೆ ಭೋಜನ ಇಲ್ಲದೆ ಇರುವುದು. ಉಪವಾಸ, ಉಪ ಅಂದ್ರೆ ನಿಕಟ, ವಾಸ ಅಂದರೆ ಆತ್ಮನಲ್ಲಿಯೇ ಲೀನವಾಗಿರುವುದು. ಯಾವ ದಿವಸ ಭೋಜನ ತ್ಯಾಗಿರುತ್ತದೆ ಆ ದಿವಸ ಹೆಚ್ಚಿಂದ ಹೆಚ್ಚು ನಾವು ಆತ್ಮಚಿಂತನೆ, ಸ್ವಾಧ್ಯಾಯ, ಜಪ, ಧ್ಯಾನ ಇತ್ಯಾದಿ ಕ್ರಿಯೆಗಳಲ್ಲಿ ಇರಬೇಕು ಅಂತಕ್ಕಂಥದ್ದು, ಇದು ಉಪವಾಸ. ಧ್ಯಾನದಲ್ಲಿದ್ದೇವೆ ಅಂತಂದ್ರೆ ಆತ್ಮನಲ್ಲಿದ್ದೇವೆ, ಆತ್ಮನ ನಿಕಟ ಸಮೀಪದಲ್ಲಿ ಇದ್ದೇವೆ, ಇದು ಅನಶನ. ಊನೋದರ, ಊನೋದರ ಅಂದರೆ ಊನ ಅಂದರೆ ಕಡಿಮೆ, ಉದರ ಅಂದರೆ ಹೊಟ್ಟೆ. ಕಡಿಮೆ ಹೊಟ್ಟೆ ಆಹಾರವನ್ನು ಮಾಡುವುದು, ಇದು ಊನೋದರ ತಪ. ಅನಶನ ತಪ ಯಾವ ಉದ್ದೇಶದಿಂದ? ಕರ್ಮನಾಶಕ್ಕಾಗಿ, ಧ್ಯಾನ ಸಿದ್ಧಿಗಾಗಿ, ಸ್ವಾಧ್ಯಾಯಕ್ಕಾಗಿ ಇರಬೇಕು. ಯಾವುದಕ್ಕಾಗಿರಬಾರದು? ಲೌಕಿಕ ಪ್ರಸಿದ್ಧಿಗಾಗಿ ಇರಬಾರದು. ಪ್ರಸಿದ್ಧಿಗಾಗಿ ಹಿಂದಿನ ವರ್ಷ ಅವರು ಇಷ್ಟು ಉಪವಾಸ ಮಾಡಿದ್ರು, ಈ ವರ್ಷ ನಮಗೂ ಮಾಡೋದಿದೆ. ಯಾಕೆ ಮಾಡೋದಿದೆ ಅಂತಂದ್ರೆ ಅವ್ರಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಿ ಒಂದು ಪ್ರಸಿದ್ಧಿಯನ್ನು ಪಡೆಯೋದಿದೆ. ಯಾವ ಪ್ರಸಿದ್ಧಿ? ಉಪವಾಸ ಮಾಡ್ತೀವಿ ಅನ್ನತಕ್ಕಂಥದ್ದು ಪ್ರಸಿದ್ಧಿ, ಮತ್ತೇನಿಲ್ಲ. ಈ ಪ್ರಸಿದ್ಧಿಗಾಗಿ ಉಪವಾಸ ಮಾಡಬೇಕೇನು? ಇದು ಮೋಕ್ಷಕ್ಕೆ ಕಾರಣ ಆಗಬಹುದೇನು? ಯಾವುದಕ್ಕಾಗಿ ಯಾವುದನ್ನು ಮಾಡ್ತೀವಿ ಅದು ಸಿಗ್ತದೆ ನಮಗೆ. ಪ್ರಸಿದ್ಧಿ ಬೇಕು ಅಂತಂದ್ರೆ ಪ್ರಸಿದ್ಧಿನೂ ಸಿಗಬಹುದು, ಮೋಕ್ಷ ಬೇಕು ಅಂತಂದ್ರೆ ಮೋಕ್ಷನೂ ಸಿಗಬಹುದು. ಯಾವುದು ಬೇಕು? ಮೋಕ್ಷ ಬೇಕು. ಪ್ರಸಿದ್ಧಿ ಯಾಕೆ ಬೇಡ? ಅದರಿಂದ ಏನು ಕರ್ಮಕ್ಷಯ ಆಗುವಂಥದ್ದು ಏನಲ್ಲ, ಅದರಿಂದ ಆತ್ಮಕಲ್ಯಾಣ ಇಲ್ಲ. ಪ್ರಸಿದ್ಧಿಗಾಗಿ ಉಪವಾಸ ಮಾಡಬಾರದು. ಖ್ಯಾತಿಗಾಗಿ ಎಲ್ಲ ಒಂದೇ. ಲಾಭಕ್ಕಾಗಿ ಪೂಜೆ ಅಂದರೆ ದೊಡ್ಡಸ್ತಿಕೆಗಾಗಿ, ಪೂಜೆ ಅಂದರೆ ದೊಡ್ಡಸ್ತಿಕೆ, ಪೂಜ್ಯನಾಗುವುದಕ್ಕಾಗಿ, ಸರ್ವಶ್ರೇಷ್ಠನಾಗುವುದಕ್ಕಾಗಿ. ಸರ್ವಶ್ರೇಷ್ಠ ತಪಸ್ವಿ, ಅನಶ್ಯನ ತಪಸ್ವಿ ಅಂತ ಅನ್ನಿಸಿಕೊಂಡು ಶ್ರೇಷ್ಠತೆಯನ್ನು ಗಳಿಸುವುದಕ್ಕಾಗಿ ಅಂದರೆ ರ್ಯಾಂಕ್, ಫಸ್ಟ್ ರ್ಯಾಂಕ್ದೊಳಗೆ ಬರುವ ಸಲುವಾಗಿ ಪೂಜ್ಯತೆಯನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ತಪಸ್ಸನ್ನು ಮಾಡುವುದು ಕೂಡ ವ್ಯರ್ಥ. ಇನ್ನು ಲಾಭ, ಕೆಲವೊಬ್ಬರು ಲಾಭಕ್ಕಾಗಿ ಮಾಡ್ತಾರೆ. ಯಾವ ಲಾಭ? ಯಾವುದಾದರೂ ಶರೀರದ ಆರೋಗ್ಯ ಲಾಭ ಆಗುವುದಕ್ಕಾಗಿ, ಅಥವಾ ಮತ್ತೆ ಯಾವುದೋ ಒಂದು ಮನಸ್ಸಿನಲ್ಲಿ ವಿಕಲ್ಪ ಇದೆ, ಆ ವಿಕಲ್ಪದ ಪೂರ್ತಿಗಾಗಿ ಸಂಕಲ್ಪ ಮಾಡಿಕೊಂಡು ಇಂತಿಷ್ಟ ಉಪವಾಸ ಮಾಡ್ತೀವಿ ಮತ್ತೆ ಇಂಥ ಲಾಭವನ್ನು ಪಡಿತೀವಿ ಅನ್ನುವಂಥ ವಿಕಲ್ಪ ಮನಸ್ಸಿನಲ್ಲಿ ಪಡೆಯೋಣ ಅನ್ನುವಂಥ ವಿಕಲ್ಪ ಮನಸ್ಸಿನಲ್ಲಿಟ್ಕೊಂಡು ಉಪವಾಸ ಮಾಡೋದು, ಇದು ಕೂಡ ವ್ಯರ್ಥ. ಲೌಕಿಕ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಸಂಯಮ ಸಿದ್ಧಿಗಾಗಿ ಮಾಡಬೇಕು. ಸಂಯಮ ಯಾವ ಸಂಯಮ? ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ. ಇಂದ್ರಿಯ ಸಂಯಮವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಮತ್ತು ಪ್ರಾಣಿ ಸಂಯಮವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿಕ್ಕೆ ಆ ಒಂದು ಉದ್ದೇಶದಿಂದ ಅನುಶಂತಪವನ್ನು ಮಾಡಬೇಕು. ರಾಗತ್ಯಾಗಕ್ಕಾಗಿ ಮಾಡಬೇಕು. ಯಾವುದು ಅಪೇಕ್ಷೆ ಇರಲೇಬಾರದು, ಅಪೇಕ್ಷೆ ಬೇಡ ಅನ್ನುವುದಕ್ಕಾಗಿ ಮಾಡಬೇಕು. ಯಾವುದೂ ಲೌಕಿಕ ಅಪೇಕ್ಷೆ ಬೇಡ ಅನ್ನೋ ಉದ್ದೇಶದಿಂದ. ಕರ್ಮನಾಶಕ್ಕಾಗಿ ಮಾಡಬೇಕು ಮತ್ತು ಆ ದಿವಸ ಧ್ಯಾನ ಸಿದ್ಧಿಯಾಗಿರಬೇಕು, ಸ್ವಾಧ್ಯಾಯ ಹೆಚ್ಚಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಅನಶನ ತಪವನ್ನು ಮಾಡಬಹುದು. ಈ ರೀತಿ ಅನಶನ ಅಂದರೆ ಆಹಾರದ ತ್ಯಾಗ ಏನಿದೆ ಅದನ್ನು ನಾವು ಪರಮಾರ್ಥ ದೃಷ್ಟಿಯಿಂದ ಕೇವಲ ಮಾಡಬೇಕು, ಆತ್ಮಸಿದ್ಧಿಗಾಗಿ ಮಾಡಬೇಕು. ಊನೋದರ ತಪ ಇದು ಕೂಡ ಒಂದು ತಪ, ಅಂದರೆ ಅರ್ಧ ಹೊಟ್ಟೆ ಆಹಾರ ಮಾಡಿ ಮುಗಿಸುವುದು. ಮೇಲಿನ ಕಾರಣಗಳಿಗಾಗಿ ಅಲ್ಪಾಹಾರವನ್ನು ತೆಗೆದುಕೊಳ್ಳುವುದು. ಮೇಲಿನ ಕಾರಣ ಅಂದರೆ ಆತ್ಮಸಿದ್ಧಿ, ಸ್ವಾಧ್ಯಾಯ, ಧ್ಯಾನ, ಇದಕ್ಕಾಗಿ ಅಲ್ಪಾಹಾರವನ್ನು ಮಾಡುವುದು ಊನುವುದರ ತಪ. ಇನ್ನು ಇದನ್ನು ದಶಲಕ್ಷಣ ಪರ್ವ ದಿನಗಳಲ್ಲಿ ಹೇಳಿತ್ತು. ಅನಶನ ತಪ ಶ್ರೇಷ್ಠವೋ ಅಥವಾ ಊನುವುದರ ತಪ ಶ್ರೇಷ್ಠ, ಯಾವುದರಿಂದ ಹೆಚ್ಚು ಕರ್ಮ ನಿರ್ಜರಿ ಇದೆ?
ಉಣೋದರದಲ್ಲಿ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಜೈನ ಧರ್ಮ ಎಷ್ಟು ಸಸ್ತಾ ಇದೆ, ಎಷ್ಟು ಸಸ್ತಾ ಇದೆ ನೋಡ್ರಿ. ಉಂಡ್ರನು ಉಪವಾಸಿ, ಒಂದು ಸಲ ಉಂಡ್ರೂ ಹೆಚ್ಚು ಕರ್ಮ ನಿರ್ಜಿರಂತೆ, ಮತ್ತು ಪೂರಾ ಉಪವಾಸ ಮಾಡಿದ್ರು ಕರ್ಮ ನಿರ್ಜರ ಕಡಿಮೆ ಅಂತೆ. ಹೀಗೆ ಯಾಕೆ ಹೇಳಿದ್ರು? ಊಟ ಒಂದು ಹೊತ್ತು ಊಟ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅದರೊಳಗೂ ಅಲ್ಪಾಹಾರ ಮಾಡಿದ್ರಿ, ಅದರೊಳಗೆ ಹೆಚ್ಚು ಕರ್ಮ ನಿರ್ಜರ ಇದೆ, ಮತ್ತು ಉಪವಾಸ ಮಾಡುವುದರಲ್ಲಿ ಕಡಿಮೆ ನಿರ್ಜರ ಇದೆ. ಯಾಕೆ ಹೇಳಿದ್ರು? ಆಹಾರ ಮಾಡುವಾಗ ನಾವು ಪ್ರತಿ ಕ್ಷಣಕ್ಕೂ ಇಚ್ಛೆಯನ್ನು ಹೊಂದಿದವರಾಗಿರ್ತೇವೆ, ಕ್ಷಣ ಕ್ಷಣಕ್ಕೂ ಇಚ್ಛಾ ಇದೆ. ಆ ಸಮಯದಲ್ಲಿ ಇಚ್ಛೆಯನ್ನು ಜಯಿಸುವುದು ಇಚ್ಛಾ ನಿರೋಧೋ ತಪಃ. ಮನಸ್ಸು ಯಾವುದನ್ನು ಅಪೇಕ್ಷೆ ಪಡ್ತದೆಯಲ್ಲ ಅದನ್ನೇ ನಿರೋಧಿಸುವುದು ಇಚ್ಛಾ ನಿರೋಧೋ ತಪಃ. ವಸ್ತುವನ್ನು ತ್ಯಾಗ ಮಾಡುವುದು, ತ್ಯಾಗ ಮಾಡುವುದಲ್ಲದೆ ಕಡಿಮೆ ಯಾವುದರಲ್ಲಿ ಇಚ್ಛೆ ಆಗ್ತದೆ ಆ ವಸ್ತುವನ್ನು ಕಡಿಮೆ ತಿನ್ನೋದು, ಇದು ಉಣ್ಣೋದರ ತಪ. ಯಾವುದರಲ್ಲಿ ಇಚ್ಛೆ ಇರ್ತದೆ ಅದನ್ನೇ ಕಡಿಮೆ ತಿನ್ನೋದು. ಮನಮಿ ಬಂದಿದೆ, ಕರ್ಜಿಕಾಯಿನ ತ್ಯಾಗ ಮಾಡಿಬಿಡು, ತ್ಯಾಗ ಮಾಡೋದಿಲ್ಲ ಕಮ್ಮಿ ತಿನ್ನೋದು. ಹಂಗಾಗುಲ್ಲ, ಮನಮಿತಿ ಮತ್ತೆ ಹೊಟ್ಟೆ ತುಂಬ ತಿನ್ನೋದು ತಿಳಿದ್ರೆ ಹಂಗ. ಇಚ್ಛಾ ನಿರೋಧ ತಪ. ಒಂದು ಕೊಟ್ರು ಅಂತಂದ್ರೆ ಇನ್ನೊಂದು ಬೇಕಾಗ್ತದೆ, ಎರಡು ಕೊಟ್ರು ಅಂತಂದ್ರೆ ಮತ್ತೊಂದು ಬೇಕಾಗ್ತದೆ, ಮೂರು ಕೊಟ್ರು ಅಂತಂದ್ರೆ ಇನ್ನೊಂದು ಬೇಕಾಗ್ತದೆ. ಬೇಕಾಗ್ತದೆ ಯಾರಿಗೆ ಬೇಕಾಗ್ತದೆ? ಇದು ಆತ್ಮನಿಗೆ ಬೇಕಾಗ. ವಿಕಲ್ಪ ಯಾರಿಗಿದೆ? ಇದು ಶರೀರಕ್ಕೆ, ಆತ್ಮನಿಗೆ ವಿಕಲ್ಪ ಇದೆ. ವಿಕಲ್ಪ ಇಚ್ಛಾ, ಇಚ್ಛೆಯ ವಿಕಲ್ಪ ಆತ್ಮನಿಗಿದೆ. ಆತ್ಮನಲ್ಲಿರ್ತಕ್ಕಂಥ ಇಚ್ಛೆಯನ್ನೇ ಬಿಟ್ಟುಬಿಡ್ತು ಅಂತಂದ್ರೆ ಇನ್ನಿಷ್ಟು ಬೇಕು ಇನ್ನಿಷ್ಟು ಬೇಕು ಅನ್ನುವಂತ ಭಾವ ಬರಬಹುದು. ಒಂದು ಹಾಕಿದ್ರು ಅದರಿಂದ ಅರ್ಧನ ತಗೊಳ್ಳೋದು, ಅರ್ಧ ಹಾಕಿದ್ರು ಗಿರ್ದ ತಗೊಳ್ಳೋದು, ಎರಡು ಹಾಕಿದ್ರಿಂದ ಒಂದ ತಿನ್ನೋದು, ಇದು ಇಚ್ಛಾ ನಿರೋಧ. ಬಹಳ ಕಷ್ಟ ಇದೆ ಇದು. ಎರಡು ಹಾಕಿದಾರು ಬಹಳ ಚಲೋ ಆಯ್ತು, ಎರಡು ಮೂರನೇದು ಆಸೆ ಇಡಬಾರದು, ಎರಡು ತಿನ್ನುವಂತ ಆಸೆ ಇರಬಾರದು, ಮೂರು ಬೇಕನ್ನುವಂಥದ್ದು ಮನಸ್ಸಿನಲ್ಲಿ ವಿಕಲ್ಪ ಬರಬಾರದು, ಎರಡು ಹಾಕಿದ್ದಾರೆ ಎರಡನ್ನೂ ತಿನ್ನಬೇಕಂತಕ್ಕಂಥ ಇಚ್ಛೆ ಆಗಬಾರದು. ಯಾವ ತರ ಇಚ್ಛೆ ಆಗಬೇಕು? ಒಂದ ಸಾಕು, ಅದರೊಳಗೂ ಅರ್ಧ ಕೊಟ್ಟಿದ್ರೆ ಬಹಳ ಒಳ್ಳೆಯದಿತ್ತು, ಈ ತರದ ಭಾವ ಬರಬೇಕು. ಊಟ ಮಾಡುವಾಗ ನಮ್ಮ ಮನಸ್ಸು ಯಾವ ವಸ್ತುವಿನಲ್ಲಿ ಜಾಸ್ತಿ ಆಸಕ್ತ ಆಗ್ತದೆಯಲ್ಲ ಅದನ್ನು ಕಮ್ಮಿ ಸೇವನೆ ಮಾಡುವುದು, ಮತ್ತು ಅರ್ಧ ಹೊಟ್ಟೆಯಿಂದ ಊಟ ಮಾಡಿ ಹೇಳುವುದು, ಇದು ಬಹಳ ಕಷ್ಟ ಇದೆ. ಸಿಕ್ಕ ವಸ್ತುವನ್ನು ಯಾರು ಬಿಡ್ತಾರು? ಯಾರು ಬಿಡೋಲ್ಲ. ರಾವ್ ಸಾಬ್ ಒಬ್ಬ ಬಿಡಬಹುದು, ಮತ್ತಾರು ಬಿಡಕ್ ಸಾಧ್ಯಿಲ್ಲ ಅಲ್ಲ. ಕಡಿಮೆ ಊಟ ಮಾಡೋದು ಬಹಳ ಕಷ್ಟ ಇದೆ, ಉಪವಾಸ ಮಾಡೋದು ಬಹಳ ಸರಳ ಇದೆ. ಉಪವಾಸ ಇವತ್ತು ಉಪವಾಸ ಮಾಡಂತ ಯಾರು ಬೇಕಾದವ್ರು ಮಾಡ್ತಾರೆ, ಆದ್ರೆ ಊಟ ಮಾಡ್ದ ಅಂದ ತಕ್ಷಣ ಊಟ ಮಾಡಕ್ ಬರ್ತಾರೆ, ಕೂತ್ಕೊಂಡ ನಂತರ ಕಡಿಮೆ ತಿನ್ನು ಅಂತಂದ್ರೆ ತಯಾರಿಲ್ಲ. ತಿನ್ನುವುದರಲ್ಲಿ ಇರತಕ್ಕಂಥ ಇಚ್ಛೆಯನ್ನ ಮುರಿದು ಊಟ ಮಾಡಬೇಕು. ಇಚ್ಛೆಯನ್ನು ಮುರಿದು ಇದಕ್ಕೆ ಬೆಲೆ ಯಾಕೆ ಬಂತು ಅಂತಂದ್ರೆ, ಊಟ ಮಾಡ್ತಾ ಇದ್ರು ಕೂಡ ಒಂದು ಹೊತ್ತು ಆಗ್ತಾ ಇದ್ರು ಕೂಡ ಅರ್ಧ ಹೊಟ್ಟೆಯಿಂದ ಹೇಳುವಂತಹ ಪ್ರಸಂಗ ಇದೆ. ಅದಕ್ಕಾಗಿ ಜಾಸ್ತಿ ನಿರ್ಜರೆ ಅಂದ್ರೆ ಪ್ರತಿಯೊಂದು ತೊತ್ತಿನಲ್ಲಿಯೂ ಕೂಡ ಇಚ್ಛೆ ಇಲ್ಲದೆ ಆಹಾರವನ್ನು ಮಾಡುವಂತಹ ಸಂದರ್ಭ ಉಣೋದರದಲ್ಲಿದೆ. ಪ್ರತಿ ಕ್ಷಣ ಕ್ಷಣಕ್ಕೂ ಇಚ್ಛಾ ನಿರೋಧ ಆಗ್ತಿರ್ತದೆ. ಉಪವಾಸ ಒಂದು ಸಲ ವಿಕಲ್ಪ ಮುಗಿಸಿಬಿಡ್ತಾ ಅಂದ್ರೆ ಮುಗಿಯಿತು, ಇಚ್ಛಾ ನಿರೋದಿಲ್ಲ. ಉಪವಾಸದಲ್ಲಿ ಅಷ್ಟು ಬಾರಿ ಬಾರಿಗೆ ಇಚ್ಛಾ ನಿರೋದಿಲ್ಲ. ಆಹಾರ ಮಾಡುವಂತ ಇಚ್ಛೆ ಇದ್ರೂ ಕೂಡ ಆ ದಿವಸ ಕಡಿಮೆ ಊಟ ಮಾಡುವುದು ಇದು ಉಪವಾಸಕ್ಕಿಂತಲೂ ಹೆಚ್ಚಿನ ಕರ್ಮ ನಿರ್ಜರಿಗೆ ಕಾರಣ. ಜೈನ ಧರ್ಮ ಹೆಂಗೈತಿ ನೋಡ್ರಿ, ತಿಂದ್ರೂ ಕರ್ಮ ಹೆಚ್ಚು ಕರ್ಮ ನಿರ್ಜರ ಅನ್ಕೈತಿಲ್ಲ, ಹತ್ತನೂ ಕಲಾಬೇಕು. ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು ಅನ್ನುವಂತ ಕಲಾ ಗೊತ್ತಿತ್ತು ಅಂತಂದ್ರೆ ಹೆಚ್ಚು ಕರ್ಮ ನಿರ್ಜರ. ಕಲಾ ಗೊತ್ತಿಲ್ಲ ಅಂತಂದ್ರೆ ಊಟ ಮಾಡ್ತಾ ಇದ್ರು ಕರ್ಮ ಬಂದ ಮತ್ತು ಉಪವಾಸ ಮಾಡಿದ್ರು ಕರ್ಮ ಬಂದ ಮಾಡ್ಕೋಬಹುದು. ಚತುರ್ದಶಿ ದಿವಸ ಉಪವಾಸ ಮಾಡೋದು, ಮರುದಿವಸ ದುಪ್ಪಟ್ ಖಾಸಿ ದುಪ್ಪಟ್ ಖಾಸಿ ಖಾಣೆಗೆ ಬಾದ ಫಿರ್ ಖಾಸಿ. ಉಪವಾಸ ಮಾಡಿದ ಮಾರನೇ ದಿವಸ ಎಂತ ಆಹಾರ ಸೇವನೆ ಮಾಡಬೇಕು, ಎಂಥದ್ದು ಮಾಡಬೇಕು? ಸಾದಾ ಇರಬೇಕು, ಸ್ಟ್ರಾಂಗ್ ಇರಬೇಕು. ಉಪ್ಪ, ಖಾರ, ಪಾನಿಗಿ, ಗರ್ಗರಿ ತಿರ್ಬೇಕೇನ? ಉಪವಾಸ ಮಾಡಿದ ಮಾರನೇ ದಿವಸ ಸಿಂಪಲ್ ಭೋಜನ ಮಾಡಬೇಕು, ಸಾತ್ವಿಕ ಭೋಜನ ಮಾಡಬೇಕು. ಅತಿ ರಾಜಸಿಕ ಆಗಿರಬಾರದು, ಅದರಿಂದ ಶರೀರನೂ ಸರಿ ಇರ್ತದೆ, ರೋಗ ಆಗೋಲ್ಲ. ಉಪವಾಸ ಮಾಡಿರ್ತೀರಿ, ಕಡಕ್ ಫಾನಿಗೆ ಕೊಟ್ಟು ಉಪ್ಪ ಖಾರ ಅತಿ ಸ್ವೀಟ್ ವಸ್ತುಗಳನ್ನು ತಿಂದ್ರಿ ಅಂತಂದ್ರೆ ಇಂದ್ರಿಯ ವಿಜಯ ಆಗೋಲ್ಲ, ಮತ್ತು ಶರೀರ ನಿರೋಗವಾಗಿ ಉಳಿಯಲ್ಲದು. ಅನ್ನ ಸಾರ ರೊಟ್ಟಿ ಯಾವಾಗ ಊಟ ಮಾಡಿದರೂ ಸಿಂಪಲ್, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಉಣ್ಣುವುದರಲ್ಲಿ, ತಿನ್ನುವುದರಲ್ಲಿ, ಒಟ್ಟುಕೊಳ್ಳುವುದರಲ್ಲಿ ಯಾವಾಗಲೂ ಸಿಂಪಲ್ ಇರತಕ್ಕಂಥ ವ್ಯವಹಾರ, ಇದೇ ಇಚ್ಛಾ ನಿರೋಧ, ಇದೇ ನಿಜವಾದ ತಪ. ಪುದ್ಗಲ್ ವಸ್ತು ಇದೆ, ಪುದ್ಗಲ ವಸ್ತುವಿನಲ್ಲಿ ಆಸಕ್ತನಾಗಿರುವುದು ಸರಿಯಲ್ಲ. ಆಹಾರ ಪುದ್ಗಲ, ಪುದ್ಗಲದಿಂದ ಅಷ್ಟೊಂದು ಆಸಕ್ತಿ ಎದಕ್ಕೆ ಬೇಕಾಗಿದೆ? ಜೀವನವನ್ನು ಜೀವಿಸುವುದಕ್ಕಾಗಿ ಆಹಾರ ಬೇಕೋ, ಆಹಾರಕ್ಕಾಗಿ ಜೀವನ ಬೇಕೋ? ಜೀವನ ಜೀವಿಸುವುದಕ್ಕಾಗಿ ಸ್ವಲ್ಪ ಏನಾದರೂ ಬೇಕೋ ಅದಕ್ಕೂ ಕೊಡಬೇಕು. ಶರೀರ ಒಂದು ಮಾಧ್ಯಮ, ಧರ್ಮದ ಸಾಧನ. ಧರ್ಮವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಒಂದು ಇದೊಂದು ಬಾಹ್ಯ ಆಧಾರ ಇದೆ, ಧರ್ಮಕ್ಕೆ ಆಧಾರ. ಈ ಆಧಾರವನ್ನು ನಾವು ಧರ್ಮಕ್ಕಾಗಿನೇ ಬಳಸಿಕೊಳ್ಬೇಕು. ಶರೀರವನ್ನು ನಾವು ಧರ್ಮಕ್ಕಾಗಿ ಬಳಸಿಕೊಳ್ತೇವೆ ಅಂತಂದ್ರೆ ಇದರದ್ದು ಸದುಪಯೋಗ ಆಯಿತು. ಶರೀರವನ್ನು ಆಹಾರಕ್ಕಾಗಿ ಬಳಸಿಕೊಳ್ತೇವೆ ಅಂತಂದ್ರೆ ಇದು ದುರುಪಯೋಗ ಆಯಿತು. ಶರೀರಕ್ಕಾಗಿ ಹಣ್ಣಿದೆ, ಶರೀರ ಯಾವುದಕ್ಕಾಗಿದೆ? ಧರ್ಮಕ್ಕಾಗಿದೆ. ನಾವು ಯಾವ ಖಂಡದವರು? ಎನ್ಮಿಲೇಜ್ ಖಂಡದವರು, ಆರ್ಯಖಂಡದವರು. ಆರ್ಯಖಂಡದಲ್ಲಿ ಜನ್ಮ ತಾಳಿರುವ ಮನುಷ್ಯರಿಗೆ ಭೋಗ ಪ್ರಧಾನೋ ಅಥವಾ ಧರ್ಮ ಪ್ರಧಾನ? ಮ್ಲೇಚ್ಛ ಖಂಡದವರಿಗೆ ಭೋಗ ಪ್ರಧಾನ. ದೇವತೆಗಳಿಗೆ ಭೋಗ ಪ್ರಧಾನ. ಭೋಗಭೂಮಿಯ ಮನುಷ್ಯರಿಗೆ ಭೋಗ ಪ್ರಧಾನ. ತಿರಂಚಿಗಳಿಗೂ ಭೋಗ ಪ್ರಧಾನ. ಆರ್ಯಖಂಡ ಧರ್ಮ ಪ್ರಧಾನ. ಧರ್ಮ ಮಾಡುವುದಕ್ಕಾಗಿ ಈ ಶರೀರ ಸಿಕ್ಕಿದೆ. ಇದನ್ನು ಧರ್ಮಕ್ಕಾಗಿ ಉಪಯೋಗಿಸಿಕೊಳ್ಳಬೇಕು. ಇನ್ನು ಧರ್ಮ ಎಲ್ಲಿದೆ? ಇಚ್ಛಾ ನಿರೋಧೋ ತಪಃ. ಬಾಹ್ಯ ವಸ್ತುಗಳ ಮೇಲಿಂದ ಇಚ್ಛೆಯನ್ನು ನಿರೋಧಿಸಿಕೊಂಡು ಬದುಕನ್ನು ಬದುಕಬೇಕು, ಜೀವನ ಜೀವಿಸಬೇಕು. ಎಷ್ಟು ಆಶಾ ಮಾಡೋದು? ಅನಂತ ಕಾಲದಿಂದ ಮಾಡ್ತಾ ಬಂದಿದ್ದೀವಲ್ಲ, ಆಶಾ ಮಾಡಿ ಮಾಡಿ ಮಾಡಿ, ಸಂಗ್ರಹ ಮಾಡಿ 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 ಮಾಡಿಟ್ಟದ್ದನ್ನ ಪೂರ್ತಿ ಅನುಭವಿಸಿ ಹೋಗ್ಲಿಕ್ಕೆ ಆಗಲಿಲ್ಲ. ಶರೀರಕ್ಕಾಗಿ ಎಷ್ಟು ಗಳಿಸಿರ್ತೇವೆ ಅದನ್ನೆಲ್ಲ ತಗೊಂಡು ಹೋಗಿರ್ತೇವೆ, ಸಂಗಾಟ ಬರಲ್ಲ. ಅದಕ್ಕಾಗಿ ಏನು ವಿಚಾರ ಮಾಡಬೇಕು ಅಂತಂದ್ರೆ, ಆರ್ಯಖಂಡದಲ್ಲಿ ಜನ್ಮ ತಾಳಿದ ತಕ್ಷಣ ಎಷ್ಟು ಬೇಕೋ ಅಷ್ಟು. ಎಷ್ಟು ಬೇಕೋ ಅಷ್ಟು. ಎಷ್ಟು ಬೇಕಷ್ಟು ಗಳಿಸೋದು, ಎಷ್ಟು ಬೇಕು ಅಷ್ಟು ತಿನ್ನೋದು. ಗಳಿಸೋದು ಯಾದ್ರ ಸಲುವಾಗಿರಬೇಕು? ಶರೀರ ಸಲುವಾಗಿ. ಶರೀರ ಯಾದ್ರ ಸಲುವಾಗಿರಬೇಕು? ಧರ್ಮ ಸಲುವಾಗಿ. ಶರೀರನ್ನ ನಿಲ್ಲಿಸುವುದು ಸಲುವಾಗಿ, ನಿಲ್ಲಿಸುವುದರ ಸಲುವಾಗಿ ಗಳಿಸಿದ್ದಿರಬೇಕು. ಟಿಕಾಸೋದಿದೆ ಇದನ್ನು. ಅದಕ್ಕಾಗಿರಬೇಕು ಶರೀರ ನಿಂತ್ಕೊಂಡಿರಬೇಕು ಅಷ್ಟೆ. ನಾವು ಧರ್ಮ ಮಾಡ್ತಿರ್ತೀವಿ, ಇದು ನಿಂತ್ಕೊಂಡಿರಬೇಕು. ಗಿಡದ ಬಟ್ಟೆಯಾಗಿ ನಿಂತ್ಕೊಳ್ಬೇಕು. ಯಾಕೆ ನಿಲ್ಕೊಂಡು? ನೆರಳಿದೆ, ಬಿಸಿಲಿಲ್ಲ, ಗಿಡ ನೆರಳು ಕೊಡ್ತದೆ, ನೆರಳನ್ನು ಕೊಡ್ತದೆ. ಗಿಡ ನೆರಳನ್ನು ಕೊಡ್ತದೆ, ಆದ್ದರಿಂದ ಗಿಡಕ್ಕೆ ನೀರು ಹಾಕಬೇಕು. ಏನು ಸುಮ್ಮನೆ ಗಿಡ ಬೆಳೆಸೋದೈತಿ, ಬೆಳೆಸ್ಕೋತ ಹೋಗೋದು? ಬೆಳೆಸೋದಿದೆ ಅಂತ ಹೇಳಿಬಿಟ್ಟು ಬೆಳೆಸ್ಕೊಂತ ಹೋದ್ರೆ ವ್ಯರ್ಥ ಇದೆ. ಎಷ್ಟು ಬೇಕೋ ಅಷ್ಟು. ನೀತಿಕಾರರು ಒಂದು ಮಾತನ್ನು ಹೇಳಿದ್ದಾರೆ, ಮನುಷ್ಯ ತನ್ನ ಇಡೀ ಬದುಕಿನಲ್ಲಿ ಬಹಳ ಗಳಿಸ್ತಾನೆ. ಯಾವ ಉದ್ದೇಶದಿಂದ ಗಳಿಸ್ತಾನೆ ಅಂತಂದ್ರೆ, ತನ್ನ ಶರೀರಕ್ಕಾಗಿ ಸುಖ ಬೇಕು ಅನ್ನೋ ಉದ್ದೇಶದಿಂದಲೂ ಅಲ್ಲ, ತನ್ನ ಮಕ್ಕಳಿಗೆ ಸುಖ ಬೇಕು, ತನ್ನ ಮೊಮ್ಮಕ್ಕಳಿಗೆ ಸುಖ ಬೇಕು, ತನ್ನ ಮರಿಮಕ್ಕಳಿಗೆ ಸುಖ ಬೇಕು, ಆಮೇಲೆ ಮತ್ತೆ ಯಾರಿಗೆ ಬೇಕು? ಮರಿಮಕ್ಕಳು ಮರಿಮಕ್ಕಳು ಹುಟ್ಟಾಕ ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲಿ ತನಕ ಗಳಿಸ್ತಾನೆ ಅಂತಂದ್ರೆ, ಎಲ್ಲಿ ತನಕ ನನ್ನ ಒಂದು ಕಣ್ಮುಂದೆ ಇರುವಂತಹ ನನ್ನ ಜನಗಳಿದ್ದಾರೆ ಅವರೆಲ್ಲರೂ ಸುಖಿ ಇರಬೇಕು ಅನ್ನುವ ಉದ್ದೇಶದಿಂದ ಗಳಿಸ್ತಿರ್ತಾನೆ. ಇಂಥ ಒಂದು ಗಳಿಸುವಂತಹ ಮನುಷ್ಯರನ್ನು ಕುರಿತು ನೀತಿಕಾರರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಪುತ್ರ ಸುಪುತ್ರ ಹೋ ತೋ ಕಾ ಧನ ಸಂಚಯ. ಪುತ್ರ ಸುಪುತ್ರ ಹೋ ತೋ ಕಾ ಧನ ಸಂಚಯ, ಪುತ್ರ ಕುಪುತ್ರ ಹೋ ತೋ ಕಾ ಧನ ಸಂಚಯ. ಏನರ್ಥ ಆಯ್ತು? ಪುತ್ರ ಸುಪುತ್ರನಿದ್ದಾನೆ, ಒಳ್ಳೆಯವನಿದ್ದಾನೆ, ಭಾಗ್ಯಶಾಲಿಯಾಗಿದ್ದಾನೆ, ಪುಣ್ಯವಂತನಿದ್ದಾನೆ ಅನ್ನುವಾಗ ಆ ಪುತ್ರನಿಗಾಗಿ ಗಳಿಸುವಂತ ಅವಶ್ಯಕತೆ ಏನಿದೆ? ಭಾಗ್ಯವಂತ ಪುಣ್ಯವಂತನಿದ್ದಾನೆ ಅಂದ ಮೇಲೆ ಅವನಿಗಾಗಿ ಗಳಿಸುವಂತ ಅವಶ್ಯಕತೆ ಏನಿದೆ? ನೀನೂ ಭಾಗ್ಯವಂತ ಗಳಿಸುವವನು, ಅವನೂ ಭಾಗ್ಯವಂತ, ಇಬ್ಬರೂ ಪುಣ್ಯಶಾಲಿ ಇದ್ದಾರೆ ಅಂದಮೇಲೆ ಗಳಿಸುವಂತದ ಅವಶ್ಯಕತೆ ಏನಿದೆ? ಭಾಗ್ಯವಂತ ಪುತ್ರನಿಗೆ ಏನನ್ನೂ ಗಳಿಸಿ ಕೊಡಬೇಕಾಗಿಲ್ಲ. ಯಾಕೆ? ಸ್ವತಃ ಗಳಿಸುವಂತ ಶಕ್ತಿ ಇದೆ. ತನ್ನಲ್ಲೂ ಸಂಪತ್ತಿಯನ್ನು ಗಳಿಸುವಂತ ಶಕ್ತಿ ಇದೆ ಅಂದಮೇಲೆ ಅವನಿಗಾಗಿ ಗಳಿಸುವಂತ ಅವಶ್ಯಕತೆ ಏನಿದೆ? ಆಮೇಲೆ ಪುತ್ರ ಕುಪುತ್ರನಿದ್ದಾನೆ, ಪಾಪ ಭಾಗ್ಯವಂತನಿಲ್ಲ, ಪಾಪದ ಉದಯದಲ್ಲಿ ಬುದ್ಧಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ತಿಳ್ಕೋತೀವಲ್ಲ. ಹೇಗೋ ಏನೋ ಏನೋ ಒಂದು ಕಾರಣದಿಂದ ಭಾಗ್ಯವಂತನಿಲ್ಲ, ಪುಣ್ಯವಂತನಿಲ್ಲ, ವ್ಯಸನಿ ಇದ್ದಾನೆ, ಹಾಳು ಮಾಡುವಂತವನಿದ್ದಾನೆ, ವ್ಯಸನಿ ಇದ್ದಾನೆ, ಕುಪುತ್ರ. ಕುಪುತ್ರನ ಲಕ್ಷಣ ಏನು? ವ್ಯಸನಿ. ವ್ಯಸನಿ ಮನುಷ್ಯನಿಗೆ ಗಳಿಸಿಡಬೇಕೇನು? ಪುತ್ರ ಕುಪುತ್ರನಿರುವಾಗ ಗಳಿಸಿ ಕೊಟ್ಟು ಹೋಗಬೇಕೇನು? ಪುತ್ರ ಕುಪುತ್ರ ಹೋ ತೋ ಕಾಧನ ಸಂಚಯ. ಪುತ್ರ ಕುಪುತ್ರನಿರುವಾಗ ಧನ ಸಂಚಯವನ್ನು ಮಾಡಿ ಮುಂದಿಟ್ಟು ಹೋದರೂ ಕೂಡ ಅದನ್ನು ಬದುಕಿಸಬಹುದೇನು ಅವನು? ಇಲ್ಲ. ಕೆಲವು ದಿನಗಳಲ್ಲಿಯೇ ಅದನ್ನು ಹಾಳು ಮಾಡಿ ಹೋಗ್ತಾನೆ. ಹಾಳು ಮಾಡುವಂಥವನಿಗೆ ಧನವನ್ನು ಗಳಿಸಿಡುವುದು ಯೋಗ್ಯ ಅಲ್ಲ. ಭಾಗ್ಯವಂತನಿದ್ದಾಗ ಯೋಗ್ಯ ಇಲ್ಲ. ಯಾಕೆಂದರೆ ಅವನು ಗಳಿಸುವಂಥವನಿದ್ದಾನೆ, ಇವನು ಹಾಳು ಮಾಡುವಂಥವನಿದ್ದಾನೆ, ಇಬ್ಬರಿಗೂ ಗಳಿಸಿಕೊಡುವಂಥದ್ದು ಅವಶ್ಯಕತೆ ಇಲ್ಲ. ತಾನು ತನಗಾಗಿ ಗಳಿಸಿ ತನ್ನ ಸುಖದ ದಾರಿಯನ್ನು ತಾನು ಕಂಡುಕೊಂಡರೆ ಸಾಕು. ಬರುವರಿಲ್ಲದ ನೀತಿಕಾರರು ಹೇಳಿದ್ದಾರೆ ಈ ತರ. ಆದರೆ ಮನುಷ್ಯ ಎಷ್ಟು ಧನವನ್ನ ಎಷ್ಟು ಸಂಪತ್ತಿಯನ್ನ ಗಳಿಸಿಟ್ಟು ಹೋಗ್ತಾನೆ ಅಂತಂದ್ರೆ ಇದು ಮೋಹದ ಮಹಿಮೆ. ಮೋಹ ಕಾರಣದಿಂದ ಗಳಿಸ್ತಾನೆ. ಅತಿ ಮೋಹ, ಸಂಪತ್ತಿಯ ಮೇಲೆ ಇರತಕ್ಕಂತಹ ಅತಿ ಮೋಹ ಕಾರಣದಿಂದ ಧನ ಗಳಿಸಿ ಹೋಗ್ತಾನೆ. ಆದರೆ ಈ ಗಳಿಸುವಂತಹ ಸಮಯದಲ್ಲಿ ಕಾಲದಲ್ಲಿ ಕರ್ಮಗಳು ಕಟ್ತವ ಅಥವಾ ಇಲ್ಲ? ಧನ ಗಳಿಸುವಾಗ ಯಾವ ಕರ್ಮ ಕಟ್ತದೆ? ಪಾಪ ಕರ್ಮ ಪುಣ್ಯಕರ್ಮ? ಪಾಪ ಕರ್ಮ ಕಟ್ತದೆ. ಯಾರಿಗೆ ಕಟ್ತದೆ? ಗಳಿಸುವವನಿಗೆ. ಆದರೆ ಗಳಿಸಿ ಯಾರಿಗೆ ನಾವು ಕೊಡ್ತಾ ಇದ್ದೇವೆ ಅವನಿಗೆ ಕಟ್ತದೇನು? ಗಳಿಸಿ ನಾವು ಯಾರಿಗೆ ಇಟ್ಟು ಹೋಗ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ, ಯಾರ ಮೇಲೆ ಮೋಹ ಮಾಡ್ತಾ ಇದ್ದೀವಿ, ಇವನು ಸುಖವಾಗಿರಲಿ ಅಂತ ಉಪಕಾರ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಅವನಿಗೇನಾದರೂ ಪಾಪಕರ್ಮ ಕಟ್ತಾ ಇದೆಯೇನು? ಇಲ್ಲ. ಆ ಪಾಪದ ಭಾಗಿಗಳು ಯಾರು? ಗಳಿಸುವವನು. ಗಳಿಸುವವನು ಯಾಕೆ ಗಳಿಸ್ತಾ ಇದ್ದಾನೆ ಅಂತಂದ್ರೆ ಮೋಹ ಕಾರಣದಿಂದ ಗಳಿಸ್ತಾ ಇದ್ದಾನೆ. ಮೋಹದಿಂದ ಗಳಿಸ್ತಾ ಇದ್ದಾನೆ, ಗಳಿಸಿಟ್ಟು ಹೋಗ್ತಾನೆ. ಗಳಿಸಿಟ್ಟು ಹೋದರೂ ಕೂಡ ಭಾಗ್ಯವಂತನಿದ್ದ ಅಂತಂದ್ರೆ ಅವನಿಗೆ ಅದು ಅವಶ್ಯಕತೆ ಇರಲಿಲ್ಲ. ಇದಕ್ಕಿಂತ 10 ಪಟ್ಟು ಗಳಿಸಬಹುದು ಅವನು, ಅಷ್ಟು ಪುಣ್ಯವಂತನ ಇರ್ತಾನೆ. ಪುಣ್ಯವಂತನಿದ್ದಾನೆ ಅಂತಂದ್ರೆ ಸಾಕಷ್ಟು ಗಳಿಸಿ ಹೋಗ್ತಾನೆ. ಮತ್ತು ಪುಣ್ಯವಂತನಿರಲಿಲ್ಲ, ಪಾಪಿಯಾಗಿದ್ದಾನೆ, ವ್ಯಸನಿಯಾಗಿದ್ದಾನೆ, ಪಾಪಕರ್ಮದ ಉದಯದವನಾಗಿದ್ದಾನೆ, ವ್ಯಸನಿ ಇಲ್ಲ ಅಂತ ಇಟ್ಕೊಳ್ಳಿ. ಸಂಪತ್ತಿಯನ್ನು ಗಳಿಸುವಂತಹ ಪುಣ್ಯ ತನ್ನಲ್ಲಿ ಇಲ್ಲ ಅನ್ನುವಾಗ, ತನ್ನಲ್ಲಿ ಸಂಪತ್ತಿಯನ್ನು ಗಳಿಸುವಂತಹ ಪುಣ್ಯ ಇಲ್ಲ ಅಂತನ್ನುವಾಗ ಅವನಿಗಾಗಿ ಗಳಿಸಿಟ್ಟ ಹಣ ಉಳಿಯಬಹುದೇನು? ಧನ ಯಾರ ಹತ್ತಿರ ಉಳಿತದೆ? ಪುಣ್ಯವಂತ ಪುತ್ರನ ಹತ್ತಿರ ಉಳಿತದೆ. ಪುಣ್ಯ ಇಲ್ಲದಂತಹ ಪುತ್ರನ ಹತ್ತಿರ ಧನ ಉಳಿಯಬಹುದು? ನೋಡಿ, ಚಕ್ರವರ್ತಿಗಳಾಗಿದ್ರು ಚತುರ್ಥ ಕಾಲದಲ್ಲಿ, ಎಷ್ಟು ಜನ? 12 ಜನ ಚಕ್ರವರ್ತಿಗಳಾಗಿದ್ರು. 12 ಜನ ಚಕ್ರವರ್ತಿಗಳಾಗಿದ್ರು, 6 ಖಂಡದ ಅಧಿಪತಿಗಳು. ಚಕ್ರವರ್ತಿಗಳು ತಮ್ಮ ಪುತ್ರರಿಗೆ ಚಕ್ರವರ್ತಿ ಮಾಡಿ ಹೋಗ್ಲಿಕ್ಕೆ ಆಯ್ತೇನು? ಆಯ್ತು? ಆಗಲಿಲ್ಲ. ತೀರ್ಥಂಕರರು ತಮ್ಮ ಪುತ್ರರನ್ನು ತೀರ್ಥಂಕರ್ ಮಾಡಿ ಹೋಗ್ಲಿಕ್ಕೆ ಆಯ್ತೇನು? ಅದು ಆಗಲಿಲ್ಲ. ಆಮೇಲೆ ನಾವು ನಮ್ಮ ಪುತ್ರರನ್ನು ಚಕ್ರವರ್ತಿ ಮಾಡಿ ಹೋಗೋಣ ಅನ್ನುವಂತಹ ಬುದ್ಧಿಯಿಂದ ಗಳಿಸಿಡ್ತೇವೆ. ಗಳಿಸುವಾಗ ಅದರ ದೋಷ ಯಾರಿಗೆ ಕಟ್ತದೆ? ಆ ಕರ್ಮ ಯಾರಿಗೆ ಕಟ್ಟೋದಿದೆ? ಗಳಿಸುವವನಿಗೆ ಕಟ್ಟೋದಿದೆ. ಆಮೇಲೆ ಗಳಿಸಿ ಯಾರಿಗೆ ಕೊಡ್ತೇವೆ ಅವನಲ್ಲಿ ಅದನ್ನ ಉಳಿಸಿಕೊಳ್ಳುವಂತಹ ಭಾಗ್ಯ ಇರಲಿಲ್ಲ ಅಂತಂದ್ರೂ ಧನ ಹೋಗಿ ಹೋಗ್ತದೆ. ಅವನು ನಿರ್ವ್ಯಸನಿ ಇರಲಿ, ವ್ಯಸನಿ ಇರಲಿ, ಯಾವುದೇ ರೂಪದಲ್ಲಿರಲಿ, ಪುಣ್ಯ ಇಲ್ಲ ಅಂತಂದ್ರೆ ಉಳಿಯಲ್ಲ ಅದು ಸಂಪತ್ತಿ. ಪುಣ್ಯ ಇಲ್ಲ ಅಂತಂದ್ರೆ ಸಂಪತ್ತಿ ಉಳಿಯುವುದೇ ಇಲ್ಲ. ಪುಣ್ಯವಂತನಿದ್ದಾನೆ ಅಂತಂದ್ರೆ ಸಂಪತ್ತಿ ಉಳಿದೇ ಉಳಿತದೆ. ಆದರೆ ಅವನಿಗೆ ತಂದೆಯಂತೆಯೇ ಗಳಿಸುವಂತಹ ಪುಣ್ಯ ಇದೆಯೋ ಅಥವಾ ಇಲ್ಲ? ಇದೆ ಅಂದಮೇಲೆ ಅವನಿಗೆ ಗಳಿಸಿಕೊಡುವಂತಹ ಅವಶ್ಯಕತೆ ಏನಿದೆ? ಗಳಿಸ್ಕೋತಾನಲ್ಲ. ನೀವು ಯಾಕೆ ಗಳಿಸಿಕೊಡ್ಕಿದ್ದೀರಿ ಅಂತ ಕೇಳ್ತಾರ ಅವರು ನೀತಿಕಾರರು. ಗಳಿಸಿಕೊಡುವಂತಹ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ. ಆ ಜೀವದ ಪುಣ್ಯ ಇದೆಯೋ ಇಲ್ಲವೋ ಆ ವಿಕಲ್ಪ ಬಿಟ್ಟು ಅವನವನು ಗಳಿಸ್ಕೊಳ್ತಾ ಅಂತ ಹೇಳ್ಕೊಂಡು ಅವನ ಪುಣ್ಯದ ಉದಯದಲ್ಲಿ ತಂದೆ ಗಳಿಸ್ತಾ ಇದ್ದಾನೆ ಅಂತಂದ್ರೆ ಇದು ಸಿದ್ಧಾಂತ ಸರಿ ಕೂತ್ಕೊಳ್ಳಲ್ಲ. ಪುಣ್ಯ ಅವಂದು, ಗಳಸವ್ರಿ ಇವರು. ಯಾರ ಪುಣ್ಯದಲ್ಲಿ ಯಾರು ಗಳಿಸ್ತಾ ಇದ್ದಾರೆ? ತಂದೆ ತನ್ನ ಪುಣ್ಯದಲ್ಲಿ ಗಳಿಸ್ತಾ ಇದ್ದಾನೋ ಅಥವಾ ಮಗನ ಪುಣ್ಯದ ಕಾರಣದಿಂದ ಗಳಿಸ್ತಾ ಇದ್ದಾನೋ? ಇನ್ನು ತಾನು ಗಳಿಸಿದ, ತನ್ನ ಪುಣ್ಯದಿಂದ ತಾನು ಗಳಿಸಿದ. ಆಮೇಲೆ ಅವನ ಪುಣ್ಯ ಪಾಪಕರ್ಮದ ಉದಯ ಇತ್ತು ಅಂತಂದ್ರೆ ತಂದೆ ಗಳಿಸಬಾರ್ದಾಗಿತ್ತಲ್ಲ. ಮಗನ ತೀವ್ರ ಪಾಪಕರ್ಮದ ಉದಯ ಇದೆ, ಅವನಿಗೆ ಯಾವ ಸಂಪತ್ತಿ ಕೊಟ್ಟರು ನಿಲ್ಲುವಂತ ಯೋಗ ಇಲ್ಲ ಅಂತನ್ನುವಾಗ ತಂದೆ ತಾನು ತನ್ನ ಪುಣ್ಯದ ಉದಯದಲ್ಲಿ ಗಳಿಸ್ತಾ ಇದ್ದಾನೆ ಅಂತಂದ್ರೆ ಗಳಿಸಬಹುದು, ತನ್ನ ಪುಣ್ಯದ ಉದಯದಲ್ಲಿ ಗಳಿಸ್ತಾ ಇದ್ದಾನೆ. ಆದರೆ ಅದು ಹೋಗುವುದು ಯಾರಿಗೆ? ಸಂಪತ್ತಿ ಯಾರಿಗೂ ಹೋಗೋದಿದೆ ಅದು? ಅದನ್ನು ನೀವು ಬಿಟ್ಟು ಹೋದ ನಂತರ ಆ ಸಂಪತ್ತಿಯ ಮಾಲೀಕ ಯಾರಿಗೆ ಆಗುವಂತಹ ಭಾಗ್ಯ ಇದೆ ಅವರಿಗೆ ಹೋಗೋದದು. ಯಾರಿಗೆ ಹೋಗೋದಿದೆ ಅವರಿಗೆ ಹೋಗೋದದು. ಇದು ಬಿಟ್ಟದ್ದಲ್ಲ. ನೀವು ಮಗನ ಉದ್ದೇಶದಿಂದ ಗಳಿಸಿರಬಹುದು, ಮಗನಿಗೆ ಹೋಗ್ತದೆ ಅಂದ್ ಏನು ಗ್ಯಾರಂಟಿ ಇಲ್ಲ. ಮತ್ತಾರಿಗೂ ಹೋಗ್ಬೋದದು. ನೀವು ಯಾರಿಗೆ ಅಪೇಕ್ಷೆ ಪಟ್ಟಿರಲಿಲ್ಲ ಅವರಿಗೆ ಹೋಗ್ಬಹುದು. ಬೇರೆದವ್ರಿಗೂ ಹೋಗ್ಬೋದದು. ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಅವ್ರದ್ದು ಪುಣ್ಯತ್ತು ಅಂತಂದ್ರೆ ಅವ್ರ ಹತ್ರ ಉಳಿಬಹುದು, ಉಳಿಬಹುದು. ಉಳಿತಾ ಇದೆ ಅಂತಂದ್ರೆ ಆ ಸಂಪತ್ತಿಯ ಮಾಲೀಕನಾಗ್ತಕ್ಕಂತಹ ಭಾಗ್ಯ ಆತನಲ್ಲಿ ಇದೆ ಅಂತ ಅರ್ಥ ಆಯಿತು. ಆಮೇಲೆ ಈ ಸಂಪತ್ತಿಯ ಅಧಿಕಾರ, ತಂದೆಯ ಸಂಪತ್ತಿಯ ಅಧಿಕಾರ ಮಗನಿಗೆ ಬಂತು ಅಂತಂದ್ರೆ ಇದು ಏನೂ ಶ್ರಮ ಇಲ್ಲದೆ ಅರ್ಥ ಪುರುಷಾರ್ಥ ಇಲ್ಲದೆ ಬಂತು. ನಾಲ್ಕು ಪುರುಷಾರ್ಥಗಳನ್ನ ಶ್ರಾವಕ ಧರ್ಮದಲ್ಲಿ ಹೇಳಿರೋದು, ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥ ಪುರುಷಾರ್ಥ. ಅರ್ಥ ಪುರುಷಾರ್ಥ ಪ್ರತಿಯೊಬ್ಬರಿಗೂ ಇದೆ. ನೀವ ಗಳಿಸಿಟ್ಟು ಹೋದ್ರಿ ಅಂತಂದ್ರೆ ಅವನು ಅರ್ಥ ಪುರುಷಾರ್ಥ ಏನ್ ಮಾಡಬೇಕು? ಪುರುಷಾರ್ಥ ಇಲ್ಲದೇನೆ ಸಹಜವಾಗಿ ಸಿಕ್ತಲ್ಲ, ಐತೆ ಮಾಡಿದ ಕರ್ಜಿಕಾಯಿ ಸಿಕ್ಕು ತಿನ್ನೋದಷ್ಟಲ್ಲ ಕೊತ್ತ ತಿನ್ಕೊಂಡು ಹೋಗ್ತೈತಿ. ನಿಮ್ಮ ಮಗನಿಗೆ ಅರ್ಥ ಪುರುಷಾರ್ಥ ಇದೆಯೋ ಅಥವಾ ಇಲ್ಲ? ನಿಮ್ಗಷ್ಟೇ ಇತ್ತು ಇದೆಯಲ್ಲ, ಇದೆ ಅಂದ ಮೇಲೆ ಆತನೂ ಕೂಡ ತನ್ನ ಪುಣ್ಯ ಪಾಪಗಳ ಆಧಾರದಿಂದ ತನ್ನ ಬದುಕನ್ನು ಜೀವಿಸಲಲ್ಲ, ಜೀವಿಸಲಿ. ಹೇಗೆ ಜೀವಿಸ್ತಾನೋ ಹಾಗೆ ಜೀವಿಸಲಿ. ಯಾರು ಉಪವಾಸ ಸಾಯಕ ಸಾಧ್ಯತೆಯೂ ಇಲ್ಲ, ಅಷ್ಟಂತೂ ವಿಶ್ವಾಸ ಐತಲ್ಲ, ಉಪವಾಸ ಯಾರೂ ಸಾಯಿಲ್ಲ. ಮತ್ತು ಉಪವಾಸ ಸಾಯುವಂತ ಯೋಗಿತ್ತು ಅಂತಂದ್ರೆ ಉಪವಾಸ ಸಾಯಬಹುದು, ಅದು ಆತನ ಪಾಪ ಕರ್ಮದ ಉದಯ, ಅದಕ್ಕೆ ಏನೂ ಮಾಡಕ್ಕಾಗಲ್ಲ. ನೀವು ಗಳಿಸಿಟ್ರು ಕೂಡ ಉಪವಾಸ ಸಾಯನಿದ್ದಾನೆ. ಅದಕ್ಕೆ ನಾವು ಯಾರಿಗೆ ಗಳಿಸಬೇಕು, ಯಾವ ಉದ್ದೇಶದಿಂದ ಅರ್ಥ ಪುರುಷಾರ್ಥ ಮಾಡಬೇಕು, ಇದು ಪ್ರಶ್ನೆ. ಇಲ್ಲಿ ನೀತಿಕಾರರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ನಮ್ಮ ಉದ್ದೇಶದಿಂದ ಮಾತ್ರ ಅರ್ಥ ಪುರುಷಾರ್ಥ ಮಾಡಬೇಕು, ಇದು ನ್ಯಾಯಮಾರ್ಗ. ನಾವು ನಮ್ಮ ಉದ್ದೇಶದಿಂದ ಅರ್ಥ ಪುರುಷಾರ್ಥ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಗಳಿಸ್ಕೋಬೇಕು, ಅಷ್ಟೊಳಗೆ ಧರ್ಮ ಮಾಡಬೇಕು, ಅಷ್ಟೊಳಗೆ ಇರಬೇಕು. ಆರಿಖಂಡ ಸಿಕ್ಕಿದೆ, ಧರ್ಮಕ್ಕಾಗಿ ಸಿಕ್ಕಿದೆ, ಈ ಶರೀರದ ಸ್ಥಿರತೆಗಾಗಿ ಎಷ್ಟು ಪರಿಗ್ರಹ ಬೇಕೋ, ಎಷ್ಟು ಸಂಪತ್ತಿ ಬೇಕೋ, ಎಷ್ಟು ಧನ ಬೇಕೋ ಅಷ್ಟನ್ನು ಗಳಿಸಿ ತಾನು ಪಾರಾಗಬೇಕು. ನಿಮ್ಮಂತೆ ಅವನೂ ಪಾರಾಗ್ತಾನೆ, ಅವನೂ ವಿಚಾರ ಮಾಡ್ತಾನೆ, ತಂದೆ ಏನೂ ಗಳಿಸಿಟ್ಟಿಲ್ಲ ಅಂದ ಮೇಲೆ ನಾನು ಕೂಡ ತಂದೆಯಂತೆ ಎಷ್ಟು ಬೇಕೋ ಅಷ್ಟೇ ಗಳಿಸಬೇಕು. ಆಮೇಲೆ ಶರೀರಕ್ಕಾಗಿ ಗಳಿಸಬೇಕು, ಶರೀರ ಧರ್ಮಕ್ಕಾಗಿದೆ, ನಾನು ಧರ್ಮ ಪುರುಷಾರ್ಥವನ್ನು ಮಾಡಬೇಕು, ನಾನು ಅರ್ಥ ಪುರುಷಾರ್ಥ ಮಾಡಬೇಕು, ನಾನು ಮೋಕ್ಷ ಪುರುಷಾರ್ಥ ಮಾಡಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳಿವೆ. ನಾಲ್ಕು ಪುರುಷಾರ್ಥಗಳಲ್ಲಿ ಯಾವ ಪುರುಷಾರ್ಥವನ್ನು ಯಾರು ಎಷ್ಟು ಮಾಡ್ತಾರೆ ಅವರ ಮೇಲಿದೆ, ಅವರವರ ಮೇಲಿದೆ. ಈ ನಾಲ್ಕು ಪುರುಷಾರ್ಥಗಳು ಸ್ವತಂತ್ರ ಇವೆ, ಪರರಿಗಾಗಿ ಯಾವುದೂ ಇಲ್ಲ. ಧರ್ಮ ಪುರುಷಾರ್ಥ ನಾವೇ ಮಾಡಬೇಕು, ಅರ್ಥ ಪುರುಷಾರ್ಥ ನಮಗೋಸ್ಕರ ನಾವೇ ಮಾಡಬೇಕು. ನಮಗೋಸ್ಕರ ಮಾಡಬೇಕು, ನಾವೇ ಮಾಡಬೇಕು, ನಮ್ಮ ಫಲವನ್ನು ನಾವೇ ಉಣಬೇಕು, ಅರ್ಥ ಪುರುಷಾರ್ಥ ಮಾಡುವಂತಹ ಕಲೆಯನ್ನು ಕಲಿತುಕೊಳ್ಳಬೇಕು. ಹಾ, ಇನ್ನು ತಂದೆ ಉಪಕಾರ ಏನಾಗಬಹುದು ಅಂತಂದ್ರೆ ಸಂಪತ್ತಿಯ ಮಾಲೀಕನನ್ನಾಗಿ ಮಾಡಬೇಕು ಅನ್ನುವಂತಹ ಬುದ್ಧಿ ವ್ಯರ್ಥ ಇದೆ. ತಂದೆ ಉಪಕಾರ ಮಗನ ಮೇಲೆ ಎಷ್ಟಿರಬೇಕು, ಹೇಗಿರಬೇಕು ಅಂತಂದ್ರೆ ತಂದೆ ಮಗನಿಗೆ ಅರ್ಥ ಪುರುಷಾರ್ಥ ಹೇಗೆ ಮಾಡಬೇಕು ಆ ಬುದ್ಧಿಯನ್ನು ಕಲಿಸಬಹುದು, ಆ ಕಲೆಯನ್ನು ಹೇಳಿಕೊಡಬಹುದು. ಈ ತರ ಮಾಡಿದರೆ ಇದು ಲಾಭ ಆಗ್ತದೆ, ಇದು ಹಾನಿ ಆಗ್ತದೆ. ಇನ್ನು ಧನ ಸಂಪತ್ತಿ ಬರೋದೋ ಹೋಗೋದೋ ಆ ಜೀವಾತ್ಮನ ಮೇಲೆ, ಆ ಪುಣ್ಯದ ಮೇಲೆ ಹೋಗುತ್ತೆ. ಆತನ ಎಷ್ಟು ಪುಣ್ಯ ಇದೆ ಅಷ್ಟರ ಮಟ್ಟಿಗೆ ಗಳಿಸ್ತಾನೆ. ಪುಣ್ಯ ಇಲ್ಲ ಅಂತಂದ್ರೆ ಗಳಿಸ್ಲಿಕ್ಕೆ ಆಗೋಲ್ಲ, ಪುಣ್ಯ ಇಲ್ಲ ಅಂತಂದ್ರೆ ಗಳಿಸಿಟ್ಟದ್ದು ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದು ಹೋಗ್ತದೆ, ಕರಗುತ್ತದೆ. ಪುಣ್ಯವಂತನ ಕೈಯಲ್ಲಿ ಕಲ್ಲು ಹೋದರೂ ರತ್ನ ಆಗುತ್ತದೆ, ಮತ್ತು ಪಾಪವಂತನ ಕೈಯಲ್ಲಿ ರತ್ನ ಹೋದರೂ ಕಲ್ಲಾಗುತ್ತೆ. ಅಂದಮೇಲೆ ವಿಕಲ್ಪ ಯಾಕೆ? ನಾವು ಪುಣ್ಯವಂತರೋ ಪಾಪವಂತರೋ, ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಬದುಕಿನಲ್ಲಿ ನಾಲ್ಕು ಪುರುಷಾರ್ಥಗಳನ್ನು ಮಾಡೋಣ. ನಾಲ್ಕೂ ಮಾಡಲೇಬೇಕಂತೇನಿಲ್ಲ, ಧರ್ಮ ಮುಖ್ಯ. ಅರ್ಥ ಕಾಮ ಇವು ಎರಡು ಸಂಸಾರ ದೃಷ್ಟಿಯಿಂದ ಇವೆ. ಧರ್ಮ ಮೋಕ್ಷ ಇವು ಬದುಕಿನ ಮುಖ್ಯ ಪುರುಷಾರ್ಥಗಳು. ಆರ್ಯಖಂಡದಲ್ಲಿ ಜನ್ಮ ತಾಳಿರುವ ಪ್ರತಿಯೊಬ್ಬ ಮಾನವನ ಮುಖ್ಯ ಪುರುಷಾರ್ಥಗಳು ಎರಡು. ನಮ್ಮ ಗುರಿಯಲ್ಲಿ ಧರ್ಮ ಮೋಕ್ಷ ಎರಡಿರಬೇಕು. ಅರ್ಥ ಕಾಮ ಇವು ನಡುವಿನ ಎರಡು ಪುರುಷಾರ್ಥಗಳು ಯಾವ ಉದ್ದೇಶದಿಂದ? ಸಂಸಾರದ ಉದ್ದೇಶದಿಂದ. ಇನ್ನು ಸಂಸಾರ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟು ಬೇಕು, ಅರ್ಥ ಪುರುಷಾರ್ಥ ಮಾಡಲೇಬೇಕು. ಆಮೇಲೆ ಅರ್ಥ ಪುರುಷಾರ್ಥ ಎಷ್ಟು ಮಾಡಬೇಕು ಅಂತಂದ್ರೆ, ಸಂಸಾರ ಎಷ್ಟರಲ್ಲಿ ನಡೀತಾ ಇದೆ, ಸುಗಮವಾಗಿ ನಡೀಬಹುದು, ಅದರ ಸಂಗಡ ಧರ್ಮನೂ ನಡೀಬಹುದು, ಶರೀರನೂ ನಡೀಬಹುದು, ಮತ್ತು ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಎಷ್ಟು ಸಂಪತ್ತಿ ಬೇಕು ಅಷ್ಟು ಅಷ್ಟರ ಮೇಲೆ ನಡೀತಾ ಇದೆ ಅಂತಂದ್ರೆ ಅಷ್ಟನ್ನೇ ಗಳಿಸಬೇಕು. ಯಾರು ಪುಣ್ಯ ಇರ್ತದೆ ಅವ್ರದ್ದಿರ್ತದೆ, ಅವರಿಗೆ ಹೋಗ್ತದೆ ಅದು. ಒಬ್ಬ ರಾಜ, ಉದಾಹರಣೆ ಇದೆ ಪ್ರಥಮಾನುಯೋಗ ಗ್ರಂಥದಲ್ಲಿ ಬರ್ತದೆ ಅದು. ಧನ ಸಂಪತ್ತಿಯ ಮೇಲೆ ಬಹಳ ಮೋಹ ಇತ್ತು. ಆ ಮೋಹ ಯಾಕೆ ಇತ್ತು ಅಂತಂದ್ರೆ, ಈ ಧನ ಸಂಪತ್ತಿಯನ್ನ ನನ್ನ ಸಂತಾನಕ್ಕೆ, ಹಿಂದಿನ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಆಗುವಂತೆ ಕೊಟ್ಟು ಹೋಗಬೇಕು ಅಂತ. ಮಗನ ಮೇಲೆ ಪ್ರೀತಿ ಇತ್ತು, ಸಂಪತ್ತಿಯನ್ನು ಅಪಾರವಾಗಿ ಗಳಿಸಿದ. ಆಮೇಲೆ ಮಗನಿಗೆ ಹೇಳಿ ಹೋದ, ನಾನು ಹೋದ ನಂತರ ಈ ಸಂಪತ್ತಿಯನ್ನು ನೀನು ಉಳಿಸಿಕೊಳ್ಳುವಂತ, ನೀನು ಅದನ್ನ ಸ್ವೀಕಾರ ಮಾಡುವಂತ ಹೇಳಿ ಹೋದ. ತಂದೆ ಹೇಳುವ ಮಾತ್ರದಿಂದ ಧನ ಸಂಪತ್ತಿ ಸ್ವೀಕಾರ ಆಗಬಹುದು ಅನ್ನೋದು ಗ್ಯಾರಂಟಿ ಇಲ್ಲ. ಭಾಗ್ಯ ಬೇಕು, ಪುಣ್ಯ ಬೇಕು. ಆಮೇಲೆ ರಾಜನ ಮರಣ ಆಯಿತು. ರಾಜ ಸತ್ತು ತಿರ್ಯಂಚಿಗತಿಯಲ್ಲಿ ಜನ್ಮ ತಾಳಿದ. ಯಾಕೆ? ಧನದ ಮೋಹ ಇತ್ತಲ್ಲ, ಮೋಹ ಕಾರಣದಿಂದ ತಿರ್ಯಂಚಿಗತಿ ಕಟ್ಟಿತು, ತಿರ್ಯಂಚಿಗತಿಯಲ್ಲಿ ಹಾವಾಗಿ ಹುಟ್ಟಿದ. ಹಾವು ಆಮೇಲೆ ಆ ಪುತ್ರನಿಗೆ ಹಣ ಹೋಗಬೇಕು, ಧನ ಹೋಗಬೇಕು, ಸಂಪತ್ತಿ ಹೋಗಬೇಕು ಅನ್ನುವಂತ ಅಪೇಕ್ಷೆ ತಂದೆಗಿತ್ತು. ಆ ಕಾರಣದಿಂದ ಹಾವಾಗಿ ಹುಟ್ಟಿ ಅದೇ ಮನೆಯಲ್ಲಿ ಎಲ್ಲಿ ಸಂಪತ್ತಿ ಇತ್ತೋ ಆ ಸಂಪತ್ತಿಯ ಹತ್ತಿರ ಬಂದು ಮುತ್ತು ರತ್ನ ಬೆಳ್ಳಿ ಬಂಗಾರ ಒಂದು ಯಾವ ಜಾಗದಲ್ಲಿ ಇಡ್ತಿದ್ನೋ ರಾಜ, ಅದೇ ಸಂಪತ್ತಿಯ ಹತ್ತಿರ ಬಂದು ಆ ಹಾವು ಕೂತ್ಕೊಳ್ತಿತ್ತಂತೆ. ರಾಜ ಸತ್ತ ನಂತರ ಈ ತರ ಹಾವು ಬಂದು ಕೂತ್ಕೊಳ್ಳುವಂತಹ ಘಟನೆ ಮೊದಲನೇ ಸಲ ಮನೆಯಲ್ಲಿ ನೋಡಿದರು. ಈ ತರ ಎಂದೂ ಆಗಿಲ್ಲ, ಈ ತರ ಯಾಕೆ ಆಗ್ತಾ ಇದೆ ಅಂತ. ಹಾವು ಬರ್ತದೆ ಅಲ್ಲೇ ಕುಂತದ್ರಿ, ಮತ್ತು ಮಗ ಬಂದ ಅಂತಂದ್ರೆ ಹಾವು ಹೆಡೆ ತೆಗೆದು ನಿಲ್ತದೆ, ಫುಸ್ ಮಾಡಲ್ಲ ಠುಸ್ ಮಾಡಲ್ಲ ಏನಿಲ್ಲ, ಹೆಡೆ ತೆಗೆದು ನಿಲ್ಲೋದಷ್ಟೇ, ಆಶೀರ್ವಾದ ಮಾಡೋದು, ಆಶೀರ್ವಾದ ಇತ್ತುಕೊಂಡು ಹೋಗುವಂತ. ಮತ್ತೊಬ್ಬರು ಯಾರಾದರೂ ಧನ ತರಕ ಬಂದರು ಅಂತಂದ್ರೆ ಫುಸ್ ಫುಸ್. ಆ ಹಣವನ್ನು ಒಬ್ಬರಿಗೆ ತಗೋಕೊಡ್ತಿತ್ತು, ಮತ್ತೊಬ್ಬರಿಗೆ ತಗೋಕೊಡ್ತಿರ್ಲಿಲ್ಲ. ಅಂದರೆ ಯಾವ ಜೀವಿಯ ಮೇಲೆ ಮೋಹ ಇತ್ತಲ್ಲ ಆ ಮೋಹದ ಅನುಸಾರವಾಗಿ ಆ ಜೀವಿಯ ಪರಿಣಾಮ ಹಾಗೆ ಇರುವ ಕಾರಣ ತಿರ್ಯಂಚಿಗತಿಯಲ್ಲಿ ಹುಟ್ಟಿ ಮಗ ಅಂತಂದ್ರೆ ಅನುರಾಗ, ಮತ್ತೊಬ್ಬರು ಅಂತಂದ್ರೆ ಅನುರಾಗ ಇರಲಿಲ್ಲ. ಅದಕ್ಕೆ ಅದು ಫುಸ್ ಮಾಡ್ತಿತ್ತು ಬೇರೆಯವರಿಗೆ. ಇದು ಯಾವುದರ ಪರಿಣಾಮ? ಮೋಹದ ಪರಿಣಾಮ. ಇನ್ನು ತಿರ್ಯಂಚಿಗತಿಗೆ ಹೋದ ತಂದೆ ಯಾವ ಕಾರಣದಿಂದ ಹೋದ? ಯಾರ ಮೇಲೆ ಮೋಹ ಇತ್ತು? ಮಗನ. ಮಗನ ಮೇಲೆ ಮೋಹ ಇಟ್ಕೊಂಡು ಸಂಪತ್ತಿ ಗಳಿಸಿ ತಿರ್ಯಂಚಿಗತಿಗೆ ಹೋಗುವಂತ ಅವಶ್ಯಕತೆ ನಮಗಿದೇನು? ನಮ್ಮ ಗತಿಯನ್ನು ಕೆಡಿಸಿಕೊಂಡು ಮಗನಿಗೆ ಉಪಕಾರ ಮಾಡುವಂತ ಅವಶ್ಯಕತೆ ಇದೇನು? ಆಮೇಲೆ ನಮ್ಮ ಕರ್ತವ್ಯ ಏನಿದೆ? ಮಗನ ಕಲ್ಯಾಣನೂ ಆಗಲಿ ನನ್ನ ಕಲ್ಯಾಣನೂ ಆಗಲಿ, ಎಂಥ ಕಲ್ಯಾಣ? ನನಗೂ ಸದ್ಗತಿ ಆಗಲಿ, ಮಗನಿಗೂ ಸದ್ಗತಿ ಆಗಲಿ. ತಂದೆ ತನಗೂ ಸದ್ಗತಿ ಆಗಲಿ ಅನ್ನುವಂತಹ ವಿಚಾರವನ್ನು ಹೊಂದಿದ್ದಾನೆ ಅಂತಂದ್ರೆ ಮಗನಿಗಾಗಿ ಗಳಿಸುವಂತಹ ಅವಶ್ಯಕತೆ ಇರೋಲ್ಲ, ಉಳಿಲ್ಲ. ತನ್ನ ಬದುಕಿಗಾಗಿ ಎಷ್ಟು ಪಾಪ ಮಾಡ್ತಾನೆ ಅದನ್ನ ಧರ್ಮ ಮಾಡುವುದರಿಂದ ಕಳೆದು ಹೋಗಬಹುದು, ತೊಳ್ಕೊಂಡು ಖಾಲಿಯಾಗಿ ಸ್ವಚ್ಛಾಗಿ ಮುಂದೆ ಹೋಗಬಹುದು, ಸದ್ಗತಿಯಾಗ್ತದೆ. ಆದರೆ ಮಗನಿಗಾಗಿ ಹೆಚ್ಚು ಪಾಪ ಮಾಡಿ ಹೆಚ್ಚು ಗಳಿಸಿಟ್ಟಂತಂದ್ರೆ, ಮತ್ತು ಅದು ಮೋಹ ಸಾಯುವಾಗ ಹಾಗೆ ಉಳಿಯಿತು ಅಂತಂದ್ರೆ, ಮಾಯಾ ತೆರ್ಯುಗ್ಯೋನಶ್ಯ, ಯಾವ ಕಾರ್ಯವನ್ನು ಮಾಡಬಾರ್ದಾಗಿತ್ತು ಅದನ್ನು ಮಾಡಿತು, ಆಮೇಲೆ ಮೋಹ ಮಾಯೆಯಿಂದ ಸತ್ತು ಹೋಯಿತು ಅಂತಂದ್ರೆ ತಿರಿಂಚಿಗತಿಯಲ್ಲಿ ಹುಟ್ಟೋದು ಸ್ವಾಭಾವಿಕ. ಆಮೇಲೆ ಆ ರಾಜನ ಮನೆಯಲ್ಲಿ ಚರ್ಚೆ ಆಯಿತು, ಈ ತರ ರಾಜನ ಮಗ ಹೋಗಿ ಹೋದ ಅಂತಂದ್ರೆ ಹಾವ ಆ ಸಂಪತ್ತಿಯನ್ನು ತಗೊಳ್ಳಿಕ್ಕೆ ಬಿಡ್ತದೆ, ಮತ್ತು ಮತ್ತಾರಾದರೂ ಮನೆಯವರು ಬಂದರು ಅಂತಂದ್ರೆ ಅದು ಬುಸ್ ಮಾಡ್ತದೆ ಅಂತ ಅದು ಪ್ರಚಾರ ಆಯಿತು. ಎಲ್ಲರಿಗೂ ಚರ್ಚಾದ ವಿಷಯ ಆಯಿತು. ಹೀಗೆ ಆಗಿಗೆ ಅಂತ ಕೇಳಿದರು ಅವರು, ಹೀಗೆ ಹಾಕಿದೆ ಇದು? ಆಮೇಲೆ ಒಬ್ಬ ಔಧಿಜ್ಞಾನಿ ಮುನಿಗಳು ಆಹಾರಕ್ಕಾಗಿ ಆ ಅರಮನೆಯಲ್ಲಿ ಬಂದಾಗ ಈ ಮಾತನ್ನು ಅವರು ಕೇಳಿದರು, ಈ ತರ ಯಾಕೆ ಮಾಡ್ತದೆ ಅಂತ, ಹಾವು ಎಲ್ಲಿಂದ ಬಂತು, ಯಾಕೆ ಬಂತು? ಆವಾಗ ಮುನಿಗಳು ಹೇಳಿದರು, ಆ ಹಾವು ಮತ್ತಾವುದೋ ಜೀವಲ್ಲ, ಇದು ರಾಜನ ಜೀವಿದೆ, ಸಂಪತ್ತಿಯ ಮೋಹದ ಕಾರಣದಿಂದ ತಿರ್ಯಂಚಿಗತಿಯಲ್ಲಿ ಹುಟ್ಟಿದೆ, ಮಗನ ಮೇಲೆ ಹೆಚ್ಚು ಮೋಹ ಇರುವುದರಿಂದ ಆತನಿಗೆ ಸಂಪತ್ತಿ ತಗೊಳ್ಳುವಾಗ ಏನು ಮಾಡಲ್ಲದು, ಮತ್ತೊಬ್ಬರು ಯಾರಾದರೂ ಕೈ ಹಚ್ಚಿದ್ರು ಅಂತಂದ್ರೆ ಆವಾಗ ಅದು ಬೇಡ ಅಂತದೆ, ನೀನು ತಗೋಬೇಡ ಅಂತ ಹೇಳ್ತದೆ ಅದು ಹಾವ. ಆಮೇಲೆ ರಾಜನ ಮಗ ಆ ಸಂಪತ್ತಿಯ ಮಾಲೀಕನಾಗಬಹುದು ಅನ್ನೋದೇನು ಗ್ಯಾರಂಟಿ ಇದೆ? ಇನ್ನು ಹಾವಾಗಿ ಹುಟ್ಟಿ ಬಂದ್ರೆ ಏನು ಮಗನಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯೇನು? ಮತ್ತೊಬ್ರಿಗೆ ಠುಸ್ ಮಾಡಬಹುದು, ಫುಸ್ ಮಾಡಬಹುದು, ಆದರೆ ಪುಣ್ಯ ಅವ್ರದ್ದಿತ್ತು ಅಂತಂದ್ರೆ ಮಗ ಬೇಕಾದಷ್ಟು ಮಾಡಿದ್ರು ಕೂಡ ಅವ್ರ ಕೈಗೆ ಸೇರೋದಿದೆ. ಅದು ಯಾರಿಗೆ ಸೇರಬೇಕು? ಅವರಿಗೆ ಸೇರ್ತದೆ ಸಂಪತ್ತಿ. ಮಗ ಹೋದ, ಎಲ್ಲಾದರೂ ತಿರುಗಾಡ್ತಿರು ಹೋದಂತ ಇಟ್ಕೊಳ್ಳಿ, ಎಲ್ಲಾದರೂ ಹೋಗಿ ಹಾವಿನ ಮೇಲೆ ಕೈ ಇಟ್ಟ, ಈ ಹಾವು ರಕ್ಷಣೆ ಮಾಡ್ತಿತ್ತು, ಆ ಹಾವು ಕಾಲಿಟ್ಟ ತಕ್ಷಣ ಕಾಲು ಬಿತ್ತು, ಕಾಲಿಗೆ ಕಚ್ಚಿತು, ಸತ್ತು ಹೋದ, ಪುತ್ರ ಸತ್ತು ಹೋದ, ಸಂಪತ್ತಿ ಅಲ್ಲೇ ಉಳಿಯಿತು, ಹಾವನು ಅಲ್ಲೇ ಉಳಿಯಿತು. ಇನ್ನು ಮಗ ಹೋದ, ತನ್ನ ತನ್ನ ಕರ್ಮದ ಅನುಸಾರವಾಗಿ ತನ್ನ ಗತಿಗೆ ಹೋದ. ಎಲ್ಲಿ ಹೋದ? ಮಗನಿಗೆ ಗೊತ್ತು. ಮತ್ತೊಂದು ಕಡೆ ಹೋಗಬಹುದು. ಹೋದ, ಹೋದ ನಂತರ ಸಂಪತ್ತಿ ಯಾರಿಗಾದರೂ ಸಿಗೋದಿದೆಯಲ್ಲ, ಇನ್ನು ಆ ಮನೆತನದಲ್ಲಿ ಯಾರಿಗೆ ಸಂಪತ್ತಿ ಹೋಗೋದಿದೆ ಅವರ ಭಾಗ್ಯ ಕಾಯ್ದಿರ್ತದೆ, ಅವರು ಪುಣ್ಯ ಇರ್ತದೆ, ಆ ಪುಣ್ಯದ ಉದಯದಲ್ಲಿ ಅವರಿಗೇನೆ ಸಿಗೋದದು. ಸ್ವಾಭಾವಿಕವಾಗಿ ಸಿಗುವಂತಹ ಸಂಪತ್ತಿ ಪುಣ್ಯದ ಉದಯದಲ್ಲಿ ಸಿಗ್ತದೆ, ಅರ್ಥ ಪುರುಷಾರ್ಥದಿಂದ ಸಿಗುವಂತಹ ಸಂಪತ್ತಿನೂ ಕೂಡ ಪುರುಷಾರ್ಥದಿಂದ ಸಿಗ್ತದೆ. ಸ್ವಾಭಾವಿಕ ಸಿಗೋದೇನು, ಅರ್ಥ ಪುರುಷಾರ್ಥದಿಂದ ಸಿಗೋದೇನು, ಸಿಗುವಂತಹ ಸಂಪತ್ತಿ ಪುಣ್ಯದಿಂದಲೇ ಸಿಗುತ್ತೆ. ಪುಣ್ಯದ ಉದಯ ಇಲ್ಲ ಅಂತಂದ್ರೆ ಸಿಗುವುದೇ ಇಲ್ಲ. ಇದೆಲ್ಲ ಕರ್ಮದ ಆಟಿದೆ. ಅದನ್ನೇ ನೀತಿಕಾರರು ಹೇಳಿರೋದು, ಪುತ್ರ ಸುಪುತ್ರ ಹೋ ತೋ ಕಾಧನ್ ಸಂಚಯ್, ಪುತ್ರ ಕುಪುತ್ರ ಹೋ ತೋ ಕಾಧನ್ ಸಂಚಯ್. ಸರಿ ಇದೆ ಇದು ಸಿದ್ಧಾಂತ. ಕರ್ಮದ ಅನುಸಾರವಾಗಿ ನೋಡಿತು ಅಂತಂದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ನೀತಿಕಾರ. ಆದರೆ ಮನುಷ್ಯನಿಗೆ ಈ ಒಂದು ಕರ್ಮ ಚಿಂತನೆ ಆಗ್ತದೆ ಇಲ್ಲಿ. ಕರ್ಮ ಸಿದ್ಧಾಂತದ ವಿಚಾರ ಬಹಳ ಕಡಿಮೆ. ಈ ಜ್ಞಾನ ಇಲ್ಲದಕ್ಕೆ ಜೀವ ಪಾಪವನ್ನು ಮಾಡ್ತದೆ. ಅರ್ಥ ಅರ್ಥ ಅರ್ಥ, ಅರ್ಥದ ಹಿಂದೆ ಬಿದ್ದು ಜೀವನ ಎಲ್ಲ ಅನರ್ಥ, ಜೀವನ ಅನರ್ಥ ಆಗ್ತದೆ. ಸಂಪತ್ತಿ, ಧನ ಸಂಪತ್ತಿ ಎಷ್ಟಾಯ್ತು? ಆಯ್ತಲ್ಲ ನಾಲ್ಕೂವರೆ. ಇದನ್ನು ಬರೆದಿಟ್ಕೊಳ್ಳಿ, ಚಿಂತನ್ ಮಾಡ್ರಿ. ಪುತ್ರ ಸುಪುತ್ರ ಹೋ ತೋ ಕಾಧನ್ ಸಂಚಯ್, ಪುತ್ರ ಕುಪುತ್ರ ಹೋ ತೋ ಕಾಧನ್ ಸಂಚಯ್. ಸಾಕಷ್ಟು ಚಿಂತನೆ ಮಾಡೋದು ಇದನ್ನ. ನೋಡಿ, ನಮ್ಮ ಸಂಪತ್ತಿ ಏನಿರ್ತದೆ? ನಮಗಾಗಿ ಅರ್ಥ ಪುರುಷಾರ್ಥ ಮಾಡಿ ನಮ್ಮ ಉದ್ದೇಶದಿಂದ ಏನಾದರೂ ಗಳಿಸಿರ್ತೀವಲ್ಲ, ಅದಕ್ಕೊಂದು ಮರ್ಯಾದೆ ಇದೆ, ಸೀಮೆ ಇದೆ. ಆ ಮರ್ಯಾದೆಯಿಂದ ಗಳಿಸಿಟ್ಟ ಹಣದ ಮಾಲೀಕರಾದರೂ ಯಾರಾದರೂ ಹಿಂದೆ ಆಗೋರು ಇದ್ದಾರೆ. ಯಾರಿದ್ದಾರೆ ಅನ್ನುವುದನ್ನ ತಂದೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಸ್ವಾಭಾವಿಕವಾಗಿ ನಮಗೋಸ್ಕರ ಏನು ಗಳಿಸಿದ್ದೀವಿ ಅದನ್ನಂತೂ ಬಿಟ್ಟು ಹೋಗಿ ಹೋಗ್ತೀವಿ. ಏನು ಸ್ವರ್ಗಕ್ಕೆ ತಗೊಂಡು ಹೋಗ್ತೀವಿ? 4 ಎಕರೆ ಜಮೀನೆಲ್ಲ ಎತ್ಕೊಂಡು ಸ್ವರ್ಗದೊಳಗೆ ಹೋಗಿ ಅದರ ಮಾಲೀಕ ನಾವು ಆಗವ್ರು ಇದ್ದೇವೆ. ಗಳಿಸಿಟ್ಟಿದ್ದೇವೆ 1,00,000,000,000 ಹಣ, ಅದನ್ನೇನು ಸ್ವರ್ಗಕ್ಕೆ ಹೋಗುವಾಗ ತಗೊಂಡು ಹೋಗ್ತೀವಿ? ಇದ್ದಿರ್ತದೆ ಅಲ್ಲ ಹಿಂದೆ. ಆದರೆ ಅದ್ರ ಮಾಲೀಕ ಯಾರಾಗ್ತಾರೆ? ನಮ್ಮ ಪರಿವಾರದವರೇ ಆಗ್ತಾರೋ ಅಥವಾ ಬೇರೆದವರು ಆಗ್ತಾರೋ, ಅದು ಏನು ಗ್ಯಾರಂಟಿ ಐತಿ? ಎಷ್ಟು ದಿನ ಸುಖವನ್ನು ಅನುಭವಿಸುವುದು ಆ ಸಂಪತ್ತಿಯಿಂದ? ನಮ್ಮ ಪರಿವಾರದವರು ಎಷ್ಟು ದಿನ ಸುಖದಲ್ಲಿರಬಹುದು, ಅದು ಏನು ಗ್ಯಾರಂಟಿ ಐತಿ? ಏನು ಗ್ಯಾರಂಟಿ ಇಲ್ಲ. ಎಷ್ಟು ದಿನ ಇದೆ ಇದೆ, ಇಲ್ಲ ಇಲ್ಲ, ಯಾವ ದಿವಸ ಇಲ್ಲ. ಸ್ವಾಭಾವಿಕವಾಗಿ ಸಿಕ್ಕಿರತಕ್ಕಂತಹ ಸಂಪತ್ತಿ, ತಂದೆಯ ಸಂಪತ್ತಿ, ಮಗನ ಹತ್ತಿರ ಯಾವ ದಿವಸ ಇಲ್ಲ. ಅವನೇನು ಗಪ್ಪು ಕೂತ್ಕೋತಾನೆ, ಉಪವಾಸ ಆಯ್ತಾನೇನು, ಅರ್ಥ ಪುರುಷಾರ್ಥ ಮಾಡ್ತಾನೋ ಅಥವಾ ಇಲ್ಲ? ಅವನು ನಿಮ್ಮ ಹಾಗೆ ವಿಚಾರ ಮಾಡವಲ್ಲ, ನಾನು ಅರ್ಥ ಪುರುಷಾರ್ಥ ನನಗೋಸ್ಕರ ಅಷ್ಟೇ ಅಲ್ಲ, ನನ್ನ ಮಗನಿಗೋಸ್ಕರ ಮೊಮ್ಮಗನಿಗೋಸ್ಕರ ಮಾಡಿ ಹೋಗು. ಅವನು ವಿಚಾರ ಬರೋ ಇಲ್ಲಿಯೋ? ಈ ಸಂಸಾರದ ನೀತಿ ಇದೆ ಇದು. ಆತನ ಮನುಷ್ಯನಲ್ಲೂ ಕೂಡ ಮೋಹ ಇತ್ತು ಅಂತಂದ್ರೆ ನನಗೆ ಬೇಕು, ನಮ್ಮ ಮಗನಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಇದನ್ನೆಲ್ಲ ವಿಚಾರ ಮಾಡ್ತಾನೆ. ನೀವು ವಿಚಾರ ಮಾಡುವಂತ ಅವಶ್ಯಕತೆ ಏನಿದೆ? ಅರ್ಥ ಪುರುಷಾರ್ಥ ಮಾಡುವಾಗ ಇದು ವಿಚಾರ ಬರ್ತದೆ, ಮಗನಿಗಿರಲಿ ಆಮೇಲೆ ಮೊಮ್ಮಕ್ಕಳಿಗೂ ಉಳಿದ್ರ ಉಳಿಯಲಿ, ಸಾಕಷ್ಟು ಸಂಗ್ರಹ ಮಾಡೋಣ. ಈ ಸಂಗ್ರಹ ವೃತ್ತಿಯಲ್ಲಿ, ಸಂಗ್ರಹ ಪ್ರವೃತ್ತಿಯಲ್ಲಿ ನಾವು ಕರ್ಮಗಳಿಂದ ಬದ್ಧರಾಗಿ ಆ ಕರ್ಮಗಳ ಫಲವನ್ನು ನಾವು ಕಾಲಾಂತರದಲ್ಲಿ ಅನುಭವಿಸಲಿಕ್ಕೆ ಹೋಗ್ತೀವಿ. ಮಾಡಿದ್ದುಣ್ಣು ಮಾರಯ್ಯ, ಎಷ್ಟು ಮಾಡಿದೆ ಅಷ್ಟು ಸಿಗೋದು, ಅದನ್ನು ಉಣ್ಣು. ಸಂಪತ್ತಿ ಏನೋ ಪುಣ್ಯದ ಉದಯದಲ್ಲಿ ಸಿಗ್ತದೆ, ಇದು ನಿಜ. ಪುಣ್ಯವಂತನೇ ಸಂಪತ್ತಿಯನ್ನು ಗಳಿಸಲಿಕ್ಕೆ ಸಾಧ್ಯ. ಆದರೆ ಗಳಿಸುವಾಗ ಪುಣ್ಯ ಕಟ್ತದೇನು ಅನ್ನುವಂತ ಪ್ರಶ್ನೆ ಇದೆ. ಗಳಿಸುವಾಗ ಏನು ಕಟ್ತಾ ಇದೆ? ಪಾಪ ಕಟ್ತಾ ಇದೆ. ಆಮೇಲೆ ಗಳಿಸುವ ಇಚ್ಛಾ ನಿರೋಧವನ್ನು ಮಾಡಿಕೊಂಡಾಗ ಧರ್ಮ ಆಗ್ತಾ ಇದೆ. ಆ ಧರ್ಮ ಆಗುವಾಗ ಏನು ಕಟ್ತಾ, ಯಾವ ಕರ್ಮ ಕಟ್ತಾ ಇದೆ? ಪುಣ್ಯ ಕಟ್ತಾ ಇದೆ. ಇಚ್ಛಾ ನಿರೋಧ ತಪ, ಚಕ್ರವರ್ತಿಗಳು ಷಟ್ಖಂಡವನ್ನು ತ್ಯಾಗ ಮಾಡಿದರು. ಸಮಸ್ತ ವಸ್ತುಗಳು ನನ್ನವು ಅಲ್ಲ, ನನ್ನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇವು ಪರವಸ್ತುಗಳು, ಪರವಸ್ತುಗಳೇ ನನ್ನ ವಸ್ತುಗಳು ಅನ್ನೋದು ಇದು ಮಾಯಾಚಾರಿ ಇದೆ. ಯಾವುದು ನನ್ನದಿದೆಯೋ ಅದನ್ನು ನನ್ನದು ಅಂತ ಇಲ್ಲ, ಯಾವುದು ನನ್ನದಲ್ಲ ಅದನ್ನು ನನ್ನದಂತ ಇದ್ದೀವಿ ಅಂದರೆ ಮಾಯಾಚಾರಿ ಆಯ್ತಲ್ಲ, ಇದು ಅಸತ್ಯ ಆಯ್ತಲ್ಲ, ಅಸತ್ಯ ಆಗಲಿಲ್ಲ. ಪರವಸ್ತು ನನ್ನದು, ಇದು ಸತ್ಯೋ ಅಸತ್ಯೋ? ಅಸತ್ಯ. ಅಸತ್ಯ ಮಾತನಾಡಬೇಕು, ಅಸತ್ಯ ವಿಚಾರ ಮಾಡಬೇಕು, ಅಸತ್ಯವನ್ನು ಕಲ್ಪಿಸಿಕೊಳ್ಳಬೇಕು ಅಂತಂದ್ರೆ ಯಾವ ಕಷಾಯ ಬೇಕು ಉದಯದಲ್ಲಿ? ಮಾಯಾಕಷಾಯ. ಮಾಯಾಕಷಾಯದ ಉದಯದಲ್ಲಿ ಪರವಸ್ತು ನನ್ನದು ಈ ತರ ಮಾನಸಿಕತೆ ಆಗಿಬಿಡುತ್ತೆ. ಪರವಸ್ತು ನನ್ನದು ಅಲ್ಲವೇ ಅಲ್ಲ, ಈ ತರ ತಿಳ್ಕೊಂಡು ಸಂಸಾರ ಮಾಡಬೇಕು ಮಾಡಬೇಕು. ಆದರೆ ಈ ತಿಳುವಳಿಕೆ ಗುರಿಯಲ್ಲಿರಬೇಕು. ಈ ವಸ್ತು ನನ್ನದಲ್ಲ, ಈ ವಸ್ತು ನನಗೆ ಮಾತ್ರ ಧರ್ಮವನ್ನು ಮಾಡಲಿಕ್ಕೆ ಸಹಾಯಕ ಮಾತ್ರ ಇದೆ. ಇದು ನನ್ನದಲ್ಲ, ಇದರಲ್ಲಿ ನನಗೆ ಸುಖವಿಲ್ಲ. ನನ್ನ ಸುಖ ನನ್ನಲ್ಲಿದೆ, ಪರವಸ್ತುವಿನಿಂದ ಸುಖ ಆತ್ಮನಿಗೆ ಸಿಗ್ತದೆ ಅಂತಕ್ಕಂತಹ ಪರಿಕಲ್ಪನೆ ಮಿಥ್ಯಾ ಇದೆ. ಪರವಸ್ತುಗಳಿಂದ ದೊರೆಯುವಂತಹ ಸುಖ ಅದು ನಿಜವಾದ ಸುಖ ಅಲ್ಲ. ಯಾಕೆಂತಂದ್ರೆ ಅದನ್ನು ಭೋಗಿಸುವಾಗ ಪಾಪಕರ್ಮಗಳನ್ನು ನಾನು ಕಟ್ಟಿಕೊಳ್ತೇನೆ. ಅದು ನಿಜವಾದ ಸುಖ ಇತ್ತು ಅಂತಂದ್ರೆ ಪಾಪಕರ್ಮ ಯಾಕೆ ಕಟ್ಟಬೇಕು? ಪರವಸ್ತುಗಳಿಂದ ಏನು ಸುಖ ಸಿಗ್ತದೆಯಲ್ಲ, ಆ ಪರವಸ್ತುವಿನಿಂದ ಸುಖ ಪಡೆಯುವಾಗ ಪಾಪಕರ್ಮ ಯಾಕೆ ಕಟ್ಟಬೇಕು? ಪರವಸ್ತುಗಳನ್ನು ಉಪಭೋಗಿಸುವಾಗ ಪಾಪಕರ್ಮವೇ ಕಟ್ಟುತ್ತದೆ, ಪುಣ್ಯಕರ್ಮ ಅಂತೂ ಕಟ್ಟಲ್ಲ. ಆಮೇಲೆ ಅದು ಸುಖಕ್ಕೆ ಕಾರಣ ಯಾಕೆ ಆಗಲಿಲ್ಲ? ದುಃಖಕ್ಕೆ ಕಾರಣ ಆಯ್ತಲ್ಲ, ಪಾಪ ಕಟ್ಟಿತು ಅಂತಂದ್ರೆ ಅದರದ್ದು ಫಲ ಏನು? ದುಃಖ. ಪರವಸ್ತುಗಳನ್ನು ಉಪಭೋಗಿಸುವಾಗ ಪಾಪಕರ್ಮ ಕಟ್ಟಿತು, ಪಾಪದ ಫಲ ದುಃಖ. ಆದರೆ ನಾನು ಯಾವುದು ನನ್ನ ವಸ್ತು ಇದೆಯೋ ಅದನ್ನು ಅನುಭವಿಸುವಾಗ ನನಗೆ ಪಾಪಕರ್ಮ ಕಟ್ಟುವುದೇ ಇಲ್ಲ. ನನ್ನ ವಸ್ತು ಯಾವುವು? ರತ್ನತ್ರಯ, ಸಮ್ಯಕ್ ದರ್ಶನ ನನ್ನದು, ಸಮ್ಯಕ್ ಜ್ಞಾನ ನನ್ನದು, ನನ್ನ ಆತ್ಮ ಗುಣ ಸಂಪತ್ತಿಗಳೇ ನನ್ನ ಸಂಪತ್ತಿ. ಇದನ್ನು ಅನುಭವಿಸುವಾಗ, ಇದನ್ನು ರಕ್ಷಿಸುವಾಗ ನನಗೆ ಯಾವ ಕರ್ಮ ಕಟ್ತದೆ? ಪುಣ್ಯಕರ್ಮ. ಅಂದರೆ ರತ್ನತ್ರಯವನ್ನು ಪಾಲನೆ ಮಾಡುವುದು ಧರ್ಮ. ಧರ್ಮವನ್ನು ಅನುಭವಿಸುವಾಗ, ಧರ್ಮವನ್ನು ಮಾಡುವಾಗ, ಧರ್ಮವನ್ನು ರಕ್ಷಿಸಿಕೊಳ್ಳುವಾಗ, ಧರ್ಮವನ್ನು ಚಿಂತನೆ ಮಾಡುವಾಗ, ಧರ್ಮದಲ್ಲಿ ಆನಂದ ಪಡುವಾಗ ಪ್ರತಿ ಸಮಯದಲ್ಲೂ ಪುಣ್ಯ ಕಟ್ತದೆ. ಅದಕ್ಕಾಗಿ ಇದು ನನ್ನದು ನಿಜವಾದ ಸಂಪತ್ತಿ, ರತ್ನತ್ರಯವೇ ನನ್ನದು. ಈ ರತ್ನತ್ರಯ ನನ್ನದು ಅನ್ನುವಾಗ ಪುಣ್ಯ ಕಟ್ತಾ ಇದೆ. ಆಮೇಲೆ ಆ ಪುಣ್ಯದ ಫಲ ಏನಿದೆ? ಸಂಪತ್ತಿ. ಸಂಪತ್ತಿಯ ಫಲ ಭೋಗ. ಭೋಗಿಸುವಾಗ ಪುಣ್ಯ ಪಾಪ ಮತ್ತು ಪಾಪ. ಧರ್ಮ ಮಾಡುವಾಗ ಪುಣ್ಯ. ಸಂಪತ್ತಿ ಪುಣ್ಯದ ಉದಯದಿಂದ ಬಂತು. ಆ ಸಂಪತ್ತಿಯನ್ನು ಉಪಭೋಗಿಸುವಾಗ ಮತ್ತೆ ಪಾಪ. ಇದು ಹೊಸದು. ಆದರೆ ಅದೇ ಸಂಪತ್ತಿಯನ್ನ ತ್ಯಾಗ ಮಾಡುವಾಗ ಮತ್ತೆ ಪುಣ್ಯ. ಆ ಪುಣ್ಯ ಮತ್ತು ಉದಯಕ್ಕೆ ಬಂತು. ಏನು ಕೊಡಿತು? ಸಂಪತ್ತಿ ಕೊಡಿತು, ಸಂಪತ್ತಿ ಕೊಡಿತು. ಆ ಸಂಪತ್ತಿ ಫಲ ಮತ್ತೆ ಸಿಕ್ತು, ಮತ್ತೆ ಸ್ವೀಕಾರ ಮಾಡಲಿಲ್ಲ, ಮತ್ತೆ ಕಟ್ಟಿತು. ಮತ್ತೆ ಪುಣ್ಯದ ಫಲ ಸಿಕ್ತು, ಸಂಪತ್ತಿ ಸಿಕ್ತು, ಮತ್ತೆ ಸ್ವೀಕಾರ ಮಾಡಲಿಲ್ಲ. ಏನಾಯ್ತು? ಲೈಟ್ ಹಚ್ಚಿದ್ರ ಇನ್ವರ್ಟರ್ ಮೇಗೈತಿ, ಲೈಟ್ ಹೋಯ್ತೇನು. ಟೈಮ್ ಆಗಿದೆ, ಜಿನವಾಣಿ ಹೇಳೋಣ.